यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ಅಗ್ನಿಯ ಬಗ್ಗೆ ನಾವು ಮಹಾಭಾರತದಲ್ಲಿ ಮಾರ್ಕಂಡೇಯ ಸಮಾಸ್ಯ ಪರ್ವ ವನಪರ್ವದಲ್ಲಿ ಬಂದದನ್ನ ಸ್ವಲ್ಪ ನೋಡ್ತಾ ಬಂದಿದ್ದೀವಿ. ಇದು ಬೇಸಿಕಲಿ 3-4 ಅಧ್ಯಾಯಗಳಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಹೇಳಿದ್ದಾರೆ. ಒಂದು ಅಧ್ಯಾಯ ನಾವು ಕವರ್ ಮಾಡಿದ್ದೀವಿ, ಇನ್ನೊಂದು ಸೆಕೆಂಡ್ ಅಧ್ಯಾಯದಲ್ಲಿ ಇನ್ನೊಂದು ಮುಖವನ್ನ ಹೇಳ್ತಾ ಇದ್ದಾರೆ. ಫಸ್ಟ್ ಹೇಳಿದ್ದು ಹೇಗೆ ಆ ಒಂದು ಅಂಗೀರ ಮೂಲಕವಾಗಿ ಅಂಗೀರನ ಪುತ್ರ ಪೌತ್ರ ಇವರ ಮೂಲಕವಾಗಿ ಹೇಗೆ ಋಷಿಗಳಲ್ಲಿ ಇಂದ ಈ ಅಗ್ನಿಯ ಒಂದು ಆವಿರ್ಭಾವ ಆಯಿತು, ಅಗ್ನಿ ಅನೇಕ ಮುಖದಿಂದ ಬಂದ ಅಂಬೋದನ್ನ ಹೇಳಿ ಅಲ್ಲಿ ಇಂಪಾರ್ಟೆನ್ಸ್ ಬಂದು ಹೇಗೆ ಈ ಋಷಿಗಳಲ್ಲಿ ಬ್ರಾಹ್ಮಣರಲ್ಲಿ ಹೇಗೆ ಒಂದು ಸನ್ನಿಧಾನ ಇದೆ ಅಂಬೋದನ್ನ ಅಲ್ಲಿ ತಿಳಿಸಿದ್ದಾರೆ. ಈ ಒಂದು ಅಧ್ಯಾಯದಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಫಾಲೋಯಿಂಗ್ ಅಧ್ಯಾಯ, ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅಗ್ನಿಯ ಉತ್ಪತ್ತಿ ಅಂದ್ರೆ ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಆ ವಾಯುದೇವರು, ಪ್ರಾಣಾಗ್ನಿ ಅಂತ ಇದ್ದಾರಲ್ಲ, ಸೊ ವಾಯುದೇವರನ್ನೇ ತಕೊಂಡಿದ್ದಾರೆ. ವಾಯುದೇವರನ್ನೇ ತಕೊಂಡು ಅವರು ಹೇಗೆ ಋಷಿಗಳ ಮೂಲಕವಾಗೂ ಬಂದಿದ್ದಾರೆ ಮತ್ತು ಅವರಿಂದಲೇ ಎಲ್ಲ ಸೃಷ್ಟಿ ಎಲ್ಲ ಆಯಿತು ಅಂತ ಹೇಳ್ತಾರೆ. ಇದು ಏನು ನಮ್ಗೆ ವಾಯುದೇವರು ಅಗ್ನಿ ಸೃಷ್ಟಿ ಹೌ ಡಸ್ ಇಟ್ ಫಿಟ್ ಅಂದ್ರೆ, ಇದಕ್ಕೇನೋ ನಮ್ಗೆ ಪ್ರಮಾಣ ಆಚಾರ್ಯರು ಕೊಟ್ಟಿದ್ದಂತ ಬೃಹದಾರಣ್ಯಕ ಉಪನಿಷತ್ತಲ್ಲೇ ಇದೆ. ಅಲ್ಲಿ ಹೇಳುವಾಗ ದೇವರು ಫಸ್ಟ್ ಸೃಷ್ಟಿ ಮಾಡಿದಾಗ ನನಗೆ ಒಂದು ಅಗ್ನಿ ಬೇಕು, ಅಗ್ನಿಯನ್ನ ಚಿಂತನೆ ಮಾಡಿದ, ನೀರನ್ನ ಚಿಂತನೆ ಮಾಡಿದ ನೀರು ಹುಟ್ಟಿತ್ತು, ಅಗ್ನಿಯನ್ನ ಚಿಂತನೆ ಮಾಡಿದ ಅಗ್ನಿ ಹುಟ್ಟಿತ್ತು ಅಂತ ಹೇಳುವಾಗ ಅಗ್ನಿ ಎಂಬುದು ಆಚಾರ್ಯ ಹೇಳಿದ್ದಾರೆ ಅಲ್ಲಿ ವಾಯುದೇವರು ಅಂತ ಹೇಳಿ ಆ ಅಗ್ನಿ ಪ್ರಾಣಾಗ್ನಿ ಅವನು ಅವನೇ 3 ವಿಧವಾಗಿ ವಿಭಾಗ ಕೊಂಡು ಏನ್ ಮಾಡಿದ ಅಂದ್ರೆ ಒಂದು ಬಂದು ಸೂರ್ಯನಲ್ಲಿ ಇದ್ದ, ಆಮೇಲೆ ವಾಯುವಲ್ಲಿ ಇದ್ದ, ಒಳಗೆ ಪ್ರಾಣಾಗ್ನಿಯಾಗಿದ್ದ, 3 ವಿಭಾಗವಾಗಿದ್ದ ಅವನನ್ನೇ ವಾಯುಕೂರ್ಮ ಅಂತ ನಾವು ಚಿಂತನೆ ಮಾಡ್ತೀವಿ ಅಂತ ಆ ಒಂದು ಕೂರ್ಮ ರೂಪ ಉಪಾಸನೆ ಕೊಡುವಾಗ ಅದನ್ನ ಹೇಳಿದ್ದಾರೆ ಬೃಹದಾರಣ್ಯಕ ಉಪನಿಷತ್. ಸೊ ಹಾಗೆ ಅಗ್ನಿ ಪ್ರಾಣಾಗ್ನಿ ಇದು ನಾವು ಕೇಳಿದ್ದೀವಿ. ಅಗ್ನಿ ಪ್ರಾಣಾಗ್ನಿ ಎಂಬ ಶಬ್ದ ಅಗ್ರದಲ್ಲಿ ಮೊಟ್ಟ ಮೊದಲು ಇರುವವನು ಎಂಬುದು ಬರುತ್ತೆ, ಲೀಡರ್ ನೇತಾ ಎಂಬ ಅರ್ಥದಲ್ಲಿ ಅಗ್ನಿ ಬರುತ್ತೆ. ಸೊ ಈ ಅಗ್ನಿ, ಸೊ ಇದು ಹೇಗೆ ನಾವು ಹೀಗೆ ಅರ್ಥ ಇಟ್ಕೋಬೇಕು ಅಂದ್ರೆ ಅಲ್ಲಿ ಆ ಒಂದು ಆ ಕಥೆನೆ ಹಾಗೆ ಇದೆ. ಅಲ್ಲಿ ಏನಾಗತ್ತೆ ಅಂದ್ರೆ ಈ ಋಷಿಗಳು ಇರ್ತಾರೆ, ಕಶ್ಯಪ ವಶಿಷ್ಠ ಮುಂತಾದ ಋಷಿಗಳೆಲ್ಲ ಇರ್ತಾರೆ. ಇವ್ರುಗಳು ಏನು ಮಾಡ್ತಾರೆ ಅಂದ್ರೆ 5 ಋಷಿಗಳನ್ನ ಹೇಳ್ತಾರೆ. ಇವ್ರುಗಳು ಏನು ಮಾಡ್ತಾರೆ ಅಂದ್ರೆ ತಮಗೆ ಈ 5 ಜನರು ಸೇರಿ ಒಂದು ವ್ಯಾಹೃತಿ ಹೋಮ, 5 ವ್ಯಾಹೃತಿ, 3 ವ್ಯಾಹೃತಿ ಕೇಳಿದೀವಿ, 5 ವ್ಯಾಹೃತಿಯಿಂದ ಅಂದ್ರೆ ಭೂರ್ಭುವ ಸ್ವಹ ಮಹಾಜನ ಅಂಬು ಈ ಒಂದು ಅದು ಹೇಗೋ ಗೊತ್ತಿಲ್ಲ ನಮ್ಗೆ. ಸೊ ಅದನ್ನ ಇಟ್ಟುಕೊಂಡು ಇವರು ಯಾಗವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಗವನ್ನ ಮಾಡಿ ಯಾಗದ ಪರ್ಪಸ್ ಏನು ಅಂತ ಕೇಳಿದ್ರೆ ಯಾಗದ ಪರ್ಪಸ್ ಬಂದು ಆ ಒಂದು ಪುತ್ರ ಬೇಕು ಅಂದ್ರೆ ಇವರಿಗೆ ಮಕ್ಕಳು ಬೇಕು ಅಂತ ಅವಶ್ಯ ಇಲ್ಲ. ಪುತ್ರ ಅಂದ್ರೆ ಅವರಿಂದ ಹುಟ್ಟುವಂತ ಜ್ಞಾನ ಈ ತರ ನಾವು ಅರ್ಥ ಮಾಡ್ಬೇಕು. ಬಿಕಾಸ್ ಇಲ್ಲಿ ಪುತ್ರ ಮತ್ತು ಅಫ್ಕೋರ್ಸ್ ಅವರಿಗೆ ಪುತ್ರರು ಬೇಕು, ಪುತ್ರ ಸಂತಾನ ಬೇಕು ಅಂತ ಯಾಗವನ್ನ ಈ ಒಂದು ವ್ಯಾಹೃತಿ ಹೋಮವನ್ನ ಮಾಡ್ತಾರೆ. ಆಕ್ಚುಲಿ ಕಶ್ಯಪ ವಸಿಷ್ಠ ಅಂಗೀರ ಇವರ ಮಕ್ಕಳಾದವರು ಮಾಡ್ತಾರೆ, ನಾಟ್ ದೀಸ್ ರಿಷಿಸ್. ಇವರ ಪರಂಪರೆ ಕಶ್ಯಪನ ಮಗ, ವಶಿಷ್ಠನ ಮಗ, ಅಂಗೀರ ನಮಃ, ಚವನ ನಮಃ. ಸೊ ಹೀಗೆ ಇವರು, ಆಮೇಲೆ ಪ್ರಾಣ ಅಂತ ಒಬ್ರು ಅಂತ ಇವರ ಮಕ್ಕಳು ಈ ಒಂದು ವ್ಯಾಹೃತಿ ಹೋಮದಿಂದ ಭಗವಂತನನ್ನ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಒಂದು ಕೀವರ್ಡ್ ಏನ್ ಯೂಸ್ ಮಾಡ್ತಾರಂದ್ರೆ ಪ್ರಾರ್ಥನೆ ಮಾಡಿ ನಮಗೆ ಯಾರು ಬೇಕು ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮನಂತೆ ಇರುವಂತ ಒಂದು ತೇಜಸ್ವಿಯಾದ ಒಂದು ಮಗ ಬೇಕು ಅಂತ, ಅವನಂತೆ ಇರುವ ಮಗ ಅವನೊಬ್ಬನೇ ಆಗ್ತಾನ. ಸೊ ಹಾಗೆ ಅವನೇ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಗ ಅವರ ತಪಸ್ಸಿಂದ, ಅವರ ದೀರ್ಘ ತಪಸ್ಸಿನಿಂದ ಒಂದು ವ್ಯಕ್ತಿ ಆ 5 ಜನರ ಆ ಪ್ರಭಾವ, ಆ ತಪಸ್ಸಿನ ಶಕ್ತಿ, ತಪಸ್ಸಿನಿಂದ ಬರುವಂತದ್ದು ಐಶ್ವರ್ಯ ಸಂಪತ್ತು, ಆ ಸಂಪತ್ತಿನಿಂದ ಆ ಒಂದು ಅಗ್ನಿ ಪ್ರಜ್ವಲಿಸ್ತಾ ಬಂದ ಅಂತ. ಇವರಿನ ಹೆಸರು ಏನು ಅಂದ್ರೆ 5 ಜನರಿಂದ ಬಂದಿದ್ದಾನಲ್ಲ ಅವನಿಗೆ ಆ ಹೆಸರೇ ಪಾಂಚಜನ್ಯ ಅಂತಾನೆ ಹೆಸರು. ಒಂದು ಇನ್ನೊಂದು ಹೆಸರು ಏನಂದ್ರೆ ಇವನಿಗೆ ತಪಸ್ಸು ಅಂತಾನೆ ಹೆಸರು. ಯಾಕೆಂದ್ರೆ ಅವರ ತಪಸ್ಸಿನಿಂದ ಇವನು ಬಂದವನಾದ ಕಾರಣದಿಂದ ಇವನಿಗೆ ತಪ ಅಗ್ನಿ ಅಂತಾನು ಪ್ರಸಿದ್ಧ ಉಂಟು, ಪಾಂಚಜನ್ಯ ಅಂಬೋದು ಪ್ರಸಿದ್ಧ ಉಂಟು. ಆಮೇಲೆ ಇವನ ಕ್ರಿಯೆವನ್ನ ಹೇಳ್ತಾ ಇದ್ದಾರೆ. ಏನು ಕ್ರಿಯೆ ಅಂದ್ರೆ ಇವನು ಹೇಗೆ ಹುಟ್ಟಿದ, ಅವನು ಆಕಾರ ವಿಶೇಷ ಹೇಳುವಾಗ ಅವನು ತಲೆ ಹೇಗಿತ್ತು ಅಂದ್ರೆ ಬೆಂಕಿ ಅಂತ ಇತ್ತು, ಅಷ್ಟು ಒಂದು ಪ್ಯೂರ್ ಅಂಡ್ ನಿರ್ದೋಷವಾಗಿ ಆ ಒಂದು ಪ್ರಭಾವ, ಬೆಂಕಿ ಅಂತೆ ಅಂದ್ರೆ ದೋಷರಹಿತ ಒಂದು ಇರಬಹುದು, ಇನ್ನೊಂದು ಕಾಂತಿ ಇರಬಹುದು, ಆ ಒಂದು ಜ್ಞಾನದ ಪ್ರಭೆ ಅಂತಾರ ಹಾಗಿರಬಹುದು. ಮತ್ತು ಅವನ ಆ ದೇಹ ಎಲ್ಲ ಹೇಗಿತ್ತು ಅಂದ್ರೆ ಆ ಬಂಗಾರದಂತೆ ಶುಭ್ರವಾಗಿ ಬಂಗಾರ ಬಣ್ಣ ಸುವರ್ಣ ವರ್ಣದಿಂದ ಅವನಿಗೆ ಇತ್ತು. ಅವನ ಕೈಗಳೆಲ್ಲ ಹೇಗಿತ್ತು ಅಂದ್ರೆ ಸೂರ್ಯನಂತೆ ಕಾಂತಿ, ಅಂದ್ರೆ ಪೂರ್ತಿ ಇಡೀ ಒಂದು ಕಾಂತಿ ಸ್ವರೂಪವಾದ ಒಂದು ಆಕಾರವನ್ನ ಹೇಳ್ತಾರ ಈ ಅಗ್ನಿಗೆ, ತಪಸ್ಸಗ್ನಿಗೆ ಹೇಳ್ತಾರ. ಇವನು ಏನ್ ಮಾಡಿದ್ದ ಅಂದ್ರೆ ಅವನು ಆ ಹುಟ್ಟಿದ ತಕ್ಷಣ ಆ ಪ್ರಾದುರ್ಭಾವ ಆದ ತಕ್ಷಣ ಇವನೇ ತಪಸ್ಸು ಮಾಡ್ತಾನಂತ. ತಪಸ್ಸು ಯಾಕೆ ಮಾಡ್ತಾನಂದ್ರೆ ಈ ಒಂದು ಇವರ ಸಂತಾನ ಅಂದ್ರೆ ಈ ಐದು ಋಷಿಗಳು ಇರ್ತಾರೆ, ಇವರ ಸಂತಾನ ಎಲ್ಲ ಮುಂದಕ್ಕೆ ಹೋಗಬೇಕು ಅಂತ ಇವನು ತಪಸ್ಸು ಮಾಡುತ್ತಾನಂತ. ಇವನು ತಪಸ್ಸು ಮಾಡಿ ಮಾಡಿದ ಪ್ರಭೆಯಿಂದ ಅವನಿಗೆ ಏನು ಉಂಟಾಗತ್ತಂದ್ರೆ, ಫಸ್ಟ್ ಉಂಟಾಗೋದು ಈ ಅಗ್ನಿಯಿಂದ ದಕ್ಷಿಣಾಗ್ನಿ ಅಂತ ಹೇಳ್ತೀವಲ್ಲ, ಮೂರು ಅಗ್ನಿಗಳು ಹೇಳುವಾಗ ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹವನೀಯ ಅಂತ ಹೇಳ್ತೀವಲ್ಲ, ಇಲ್ಲಿ ದಕ್ಷಿಣಾಗ್ನಿಯು ಹುಟ್ಟಿತ್ತು. ಇವನು ಅಂದ್ರೆ ವಂಶವೂ ಹುಟ್ಟಿತ್ತು, ಆ ಋಷಿಗಳಿಗೆ ಬೇಕಾದ ಮುಂದೆ ಬೇಕಾದ ಸಂತಾನವೂ ಹುಟ್ಟಿತ್ತು, ಮತ್ತು ದಕ್ಷಿಣಾಗ್ನಿನೂ ಹುಟ್ಟಿತ್ತು. ಅಂದ್ರೆ ಸೃಷ್ಟಿ ಮತ್ತು ಲಯ ಎರಡು ಆಗತ್ತೆ, ಎರಡೂ ಇವನಿಂದಲೇ ಬಂತು. ಸೃಷ್ಟಿ ಲಯ ಅಂದ್ರೆ ಸ್ಥಿತಿ ಆಯ್ತು ಅಂದ್ರೆ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನೇ ಪಾಂಚಜನ್ಯ ವಾಯುದೇವರು ಅಂತ ಇಟ್ಟುಕೊಂಡು, ವಾಯುದೇವರು ಚತುರ್ಮುಖ ಅಂತ ಇಟ್ಟುಕೊಂಡು ಇವರು ಮೂಲಕವಾಗ ಆ ಒಂದು ಋಷಿಗಳು ಪ್ರಾರ್ಥನೆ ಮಾಡಿದ್ದಾಗ ಇವರು ಮೂಲಕವಾಗ ಅಭಿವ್ಯಕ್ತಿ ಅಂದ್ರೆ ಋಷಿಗಳೆಲ್ಲ ಮುಂಚೆನೆ ಇದ್ರಲ್ಲ ಅಂದ್ರೆ ಇದು ಇಲ್ಲಿ ಹೇಳೋದು ಹುಟ್ಟಿದ ಮೇಲೆ ನಮ್ಮಿಂದ ಆಗುವಂತ ಕ್ರಿಯೆ, ನಮ್ಮಲ್ಲಿ ನಿಂತು ಆ ಒಂದು ವಾಯುದೇವರು ಪ್ರಾಣಾಗ್ನಿಯಾಗಿದ್ದು ಅವರು ಮಾಡುವಂತ ಕ್ರಿಯೆಗಳು, ಈ ಋಷಿಗಳಲ್ಲಿ ನಿಂತು ಅವರು ಮಾಡುವಂತ ಕ್ರಿಯೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳುವಾಗ ಇವನು ಅದೇ ಹೇಳ್ತಾರೆ, ಸೃಷ್ಟಿನೂ ಮಾಡ್ತಾನ ಲಯವೂ ಮಾಡ್ತಾರ. ಹೇಗೆ ಅಂದ್ರೆ ಹೇಳ್ತಾರೆ, ಇವನ ಮುಖ ಮತ್ತು ಇವನ ವಾಕ್, ತಲೆ ಮತ್ತು ಬಾಯಿ, ತಲೆಯೇ ಇದೆ ಶಿರಸ್ಸು ಬುದ್ಧಿ ಅಂತ ತಕೊಳ್ಳೋದು ವಾಕ್ ಅಂತ. ಸೊ ವಾಕ್ನಿಂದ ಆ ಎರಡು ಸಾಮಗಳು ಹುಟ್ಟಿತ್ತು, ಸಾಮದ ಪ್ರಭೇದಗಳಾದಂತ ಬೃಹತ್ ಸಾಮ ಮತ್ತು ರತಂತರ ಸಾಮ ಅಂತ ಹೇಳ್ತಾರೆ. ಸಾಮವೇದದಲ್ಲಿ ಹೇಳುವಂತ ಒಂದು ಮ್ಯೂಸಿಕ್ ಇದಕ್ಕೆ ಬೃಹತ್ ಸಾಮ ಅಂತ ಒಂದು, ರತಂತರ ಸಾಮ ಅಂತ ಒಂದು ಇದೆ. ಸೊ ಇದು ವಾಕ್ನಿಂದ ಈ ಅಗ್ನಿಯ ಈ ಪಾಂಚಜನ್ಯ ಅಥವಾ ತಪ ಅಗ್ನಿಯ ವಾಕ್ನಿಂದ ಬಾಯಿನಿಂದ ಅಂದ್ರೆ ಬಾಯಿನಿಂದ ಬಂತು ಅಂದ್ರೆ ಏನು ಅಂದ್ರೆ ಅವನ ಬಾಯೇ ರತಂತರ ಸಾಮವೇದಗಳು ಹೇಳೋರು ರತಂತರ ಸಾಮ ಅಂಬುದು. ಇದು ಆಚಾರ್ಯ ರೈತರೇ ಭಾಷೆದಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ, ಒಂದೊಂದು ಕೊಟ್ಟಿದ್ದಾರೆ. ಚಾಂದೋಗ್ಯದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಬೃಹತ್ ಸಾಮ ಅಂಬುದು ತಲೆಯಿಂದ ಬಂತು, ತಲೆಯೇ ಆ ಒಂದು ಪಾಂಚಜನ್ಯ ಅಗ್ನಿಯ ತಲೆ ಅದಕ್ಕೆ ಆಧಾರವಾಗಿ ಇರುತ್ತೆ. ಆಮೇಲೆ ಅವನ ಮಾತು ವಾಕ್ ಆ ರತಂತರ ಸಾಮಕ್ಕೆ ಆಧಾರವಾಗಿ ಇತ್ತು ಅಂತ ಇದು ಹೇಳ್ತಾರೆ. ಆಮೇಲೆ ಅವನು ಸೃಷ್ಟಿ ಮಾಡ್ತಾನಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿ ಆ ತರ ಸೃಷ್ಟಿ ಇಲ್ಲ, ಇಲ್ಲಿಂದ ಬರುವಂತದ್ದು ಅದು ನಮಗೆ ತಕೊಳ್ಳೋದು. ನಾಭಿಭಾಗದಿಂದ ರುದ್ರಗಣನೆಲ್ಲ ಬಂದ್ರು ಅಂತ ಹೇಳ್ತಾರೆ. ಆಮೇಲೆ ಅವನ ಬಲ, ಅವನ ಆ ಅಗ್ನಿಯ ಬಲ ಶಕ್ತಿಯಿಂದ ಇಂದ್ರ ಬಂದ ಅಂತ ಹೇಳ್ತಾರೆ. ಮತ್ತು ಇವನಿಂದಲೇ ಎಲ್ಲ ಇದು ಹೇಳುವುದು ಹೇಗೆ ತಕೋಬೇಕು ಅಂದ್ರೆ ಈ ಅಗ್ನಿ ತಪಸ್ಸಗ್ನಿ ವಾಯುದೇವರಲ್ಲೇ ಎಲ್ಲವೂ ಆಧಾರವಾಗಿದೆ. ಯಾವುದು ಜ್ಞಾನೇಂದ್ರಿಯಗಳು ಎಲ್ಲವೂ ಇಲ್ಲಿ ಹೇಳುವ ಮುಖ ಏನು ಅಂದ್ರೆ ಎಲ್ಲವೂ ಅಗ್ನಿ ಸ್ವರೂಪ ಅಂತ. ನಮ್ಗೆ ಜ್ಞಾನೇಂದ್ರಿಯ ಗೊತ್ತು, ಕರ್ಮೇಂದ್ರಿಯಗಳು ಗೊತ್ತು, ಆಮೇಲೆ ನಮ್ಗೆ ದೇಹದಲ್ಲಿ ಇರುವಂತ ನಾಭಿ ಬಲ ಇದು ಎಲ್ಲವೂ ನಮ್ಗೆ ಗೊತ್ತು. ಬಟ್ ಒಂದೊಂದಿಲಿನು ಅಗ್ನಿ ಈ ಅಗ್ನಿ ಹುಟ್ಟಿತ್ತು, ಅಗ್ನಿ ಯಾಕೆ ಅಂದ್ರೆ ಇಲ್ಲಿ ಒಂದೊಂದು ಆಯಾ ಕ್ರಿಯೆ ಮಾಡುವಂತ ಚಲನ ಶಕ್ತಿ. ಸೊ ಬೇಸಿಕಲಿ ಇಲ್ಲಿ ಅಗ್ನಿ ಅಂತ ಹೇಳೋದು ಏನು ಅಂದ್ರೆ ಅದು ಆ ಶಬ್ದದ ಅರ್ಥ ಆದಂತ ಚಲನೆ ಇಲ್ಲದಕ್ಕೆ ಚಲನೆ ಕೊಡ್ತಾರೆ. ಕಣ್ಣು ಚಲಿಸುವಂತೆ ಮಾಡ್ತಾನೆ, ಕಿವಿ ಕೇಳೋದು ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಕಿವಿಲಿ ಬಂದು ಶಬ್ದ ಬಂದು ಬೀಳೋದು ಅಂತ ಮಾತ್ರ ಅಲ್ಲ, ಈ ಕಿವಿ ಇಲ್ಲಿ ಇರುವಂತ ಶಕ್ತಿಯೇ 8 ದಿಕ್ಕು 10 ದಿಕ್ಕಿಗೇನು ಹೋಗತ್ತಂತ, ಅದು ಹೋಗತ್ತ ಅಂತ ಹೇಳ್ತಾರೆ. ಆದ ಕಾರಣದಿಂದ ನಮ್ಗೆ ಎಲ್ಲಿಂದ ಶಬ್ದ ಬರುತ್ತ ಅಂತ ಗೊತ್ತಾಗತ್ತ. ಅದರ್ವೈಸ್ ಎಲ್ಲ ಒಂದೇ ಕಡೆ ಬಂದ್ರೆ ಒಂದೇ ಸ್ಥಾನ, ಯು ಕೆನಾಟ್ ಐಡೆಂಟಿಫೈ ವಿಚ್ ಡೈರೆಕ್ಷನ್ ಶಬ್ದವೇದಿ ಅಂತ ಹೇಳ್ತಾರಲ್ಲ, ಹಾಗೆ ಬರ್ಲಿಕ್ಕೆ ಕಾರಣ ಅಂತ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಇದ್ರಲ್ಲಿ ಹೇಳ್ತಾರೆ. ಸೊ ಆದ ಕಾರಣದಿಂದ ಆ ಚಲನೆ ಅಂಬೋದಿರತ್ತೆ, ಎಲ್ಲಾ ಕಡೆನು ಚಲನೆ ಅಂಬೋದಿರುತ್ತೆ. ಚಲನೆ ಅಂಬೋದನ್ನ ಅಗ್ನಿ ಅಂತ ತಕೊಂಡು ಇದು ಹೀಗೆ ಹುಟ್ಟಿತ್ತು ಹುಟ್ಟಿತ್ತು ಅಂದ್ರೆ ಒಂದೊಂದು ಇಂದ್ರಿಯ ಇತ್ತು, ಇಂದ್ರಿಯಕ್ಕೆ ಬೇಕಾದ ಚಲನ ಶಕ್ತಿಗಳೆಲ್ಲ ಹುಟ್ಟಿತ್ತು ಅಂತ ಹೀಗೆ ತಕೋಬೇಕು ನಾವು. ಸೊ ಹೀಗೆ ಒಂದೊಂದು ಇವರಿಂದ ಬಂದ ಸಂತಾನ ವಶಿಷ್ಠನ ಪುತ್ರನಾದಂತ ವಾಸಿಷ್ಠ, ಕಶ್ಯಪ, ಕಾಶ್ಯಪ, ಆಮೇಲೆ ಆಂಗೀರ, ಮತ್ತು ಆಂಗೀರದಿಂದ ಬಂದು ಮತ್ತು ಇನ್ನೊಂದು ವರ್ಚಸ್ಸು ಅಂತ ಒಬ್ಬ, ಪ್ರಾಣ ಅಂತ ಒಬ್ಬ. ಸೊ ಇವರಿಂದ ಸಂತಾನ ಎಲ್ಲ ಋಷಿ ಸಂತಾನ, ಋಷಿ ಅಂತ ಜ್ಞಾನ ಪರಂಪರೆ ಅಂತ ಆಗುತ್ತೆ. ಈ ಪರಂಪರೆ ಪೂರ್ತಿ ಅವರ ಮೂಲಕವಾಗಿ ಈ ಅಗ್ನಿ ತನ್ನ ಇದನ್ನ ವಂಶ ಸಂತಾನ ಅಭಿವೃದ್ಧಿ ಆಯಿತು, ಅದಕ್ಕೆ ಕಾರಣ ಇವನೇ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅದಕ್ಕೆ ನೆಗೆಟಿವ್ ಹೇಳ್ತಾರೆ. ಒಳ್ಳೆದೂ ಬಂತು, ಎಲ್ಲರಿಗೂ ಅವನಿಗೆ ವೈಷಮ್ಯ ಇಲ್ಲ, ಎಲ್ಲರಲ್ಲಿನೂ ಎಲ್ಲರಿಗೂ ಸಾಧನೆಗೆ ಅವಕಾಶ ಕೊಡಬೇಕು. ಇವರೆಲ್ಲ ದೇವರ ಕಡೆ ಸಾಧನೆ ಮಾಡಲಿಕ್ಕೆ ಇದೆಲ್ಲ ಇದ್ದಾಗ ಅದು ಜೊತೆ ಜೊತೆಯಾಗೆ ಆ ಒಂದು ಇನ್ನೊಂದು ಗಣವನ್ನು ಇಡ್ತಾನೆ. ಯಾವ ಗಣ ಅಂದ್ರೆ ಇಲ್ಲಿ ವಿನಾಯಕ ಗಣ ಅಂತ ಹೇಳ್ತಾರೆ. ವಿನಾಯಕ ಗಣ ಅಂದ್ರೆ ಇಲ್ಲಿ ಏನು ಅಂದ್ರೆ ನಮ್ಮ ವಿನಾಯಕ ನಾವು ವಿಘ್ನೇಶ ಆ ಗಣ ಇಲ್ಲ. ಈ ವಿನಾಯಕ ಗಣ ಅಂಬೋದು ದುಷ್ಟ ಗಣ, ದುಷ್ಟ ಆ ರುದ್ರರ ಇದು, ರುದ್ರರ ರುದ್ರ ಭೂತ ಪ್ರೇತ ಪಿಶಾಚ ಇವರೆಲ್ಲ ಬರುವಾಗ ಒಂದು ಅಲ್ಲಿ ಏನೇ ಸಂತಾನ ಉತ್ಪತ್ತಿ ಆದಾಗ ಪಂಚಮಸ್ಕಂದ ಭಾಗವತದಲ್ಲೇ ಹೇಳ್ತಾರೆ, ವಿನಾಯಕ ಗಣ ಭೂತ ಗಣ ಕೆಟ್ಟ ಕೆಟ್ಟ ಗಣಗಳಿಗೇನು ಅಧಿಪತಿಯಾಗಿರುವಂತ ಆ ಒಂದು ಶಕ್ತಿಯನ್ನು ಹೇಳ್ತಾರೆ. ದುಷ್ಟ ಶಕ್ತಿ, ನಾಶ ಮಾಡುವಂತಹ ಶಕ್ತಿ, ಇದನ್ನ ಈ ಗಣವನ್ನ ಹೇಳ್ತಾರೆ. ಅಂದ್ರೆ ಸೃಷ್ಟಿದು ಆ ಸ್ಥಿತಿದು ಆದ್ರೆ ಆ ಲಯಕ್ಕೆ ಒಂದೊಂದಕ್ಕೆನೋ ವಿಘ್ನ ಮಾಡುವಂತ ಗಣ, ಇದಕ್ಕೆ ವಿನಾಯಕ ಗಣ ಅಂತ. ಇದು 15 ಜನ ಹೇಳ್ತಾರೆ. ಇವ್ರ ಹೆಸರೆಲ್ಲ ನೋಡಿದ್ರೆ ಹೇಗಿದೆ ಅಂದ್ರೆ ಭೀಮ, ಭೀಮಬಲ, ಅತಿ ಭೀಮ, ಹೀಗೆ ಹೆಸರುಗಳಿದೆ. ಸೊ ಹೆಸರುಗಳು ಅದೇ ಆಚಾರ್ಯ ಅದಕ್ಕೆ ನಮ್ಗೆ ಹೇಳ್ತಾರೆ, ವಾರ್ನ್ ಮಾಡ್ತಾರೆ. ಆ ಹೆಸರುಗಳು ಒಂದೇ ಹೆಸರಲ್ಲಿ ದೇವತೆಗಳು ಇರ್ತಾರ, ದೈತ್ಯರು ಇರ್ತಾರ ಅಂತ ಹೇಳ್ತಾರ. ಅವರು ದೈತ್ಯರು ಇದೇ ಹೆಸರನ್ನ ಇಟ್ಕೊಂಡು ಇರ್ತಾರ ಅಂತ ಹೇಳ್ತಾರ. ಎಲ್ಲವೂ ದೇವರ ಹೆಸರೇ ಆಯ್ತಲ್ಲ, ಸೊ ಬೇರೆ ಹೆಸರೇ ಇಲ್ಲ. ಸೊ ಆದ ಕಾರಣದಿಂದ ಈ ಗಣಗಳು ಏನ್ ಮಾಡುತ್ತೆ ಅಂದ್ರೆ ಯಾರು ಯಜ್ಞ ಯಾಗ ಮಾಡ್ತಾರೋ ಅದನ್ನ ವಿಘ್ನ ಮಾಡುವಂತ ಶಕ್ತಿಗಳಂತ. ಇವ್ರು ಎಷ್ಟು ಜನ ಅಂದ್ರೆ ಹೇಳ್ತಾರ 15 ಜನರನ್ನ ಹುಟ್ಟಿದ್ದ, 15 ಟೈಪ್ಸ್ ಅಂತಾನೆ ಹೇಳ್ಬೋದು. ಈ 15 ಟೈಪ್ಸ್ ಹೇಗೆ ಅಂದ್ರೆ ಮೂರು ಲೋಕಕ್ಕೆ 5 ಪಾಂಚಜನ್ಯ ಇವನು. ಸೊ 5 ವಿಸ್ತಾರ, 5 ಅಂದ್ರೆ ವಿಸ್ತಾರ ಎಂಬ ಅರ್ಥವೂ ಬರುತ್ತೆ. ಸೊ ಹಾಗೆ ಭೂಮಿ, ಅಂತರಿಕ್ಷ, ಸ್ವರ್ಗ ಇದು ಬರುತ್ತೆ. ಸ್ವರ್ಗದಲ್ಲಿ ಎಲ್ಲಿಂದ ಬಂತು ಅಂತ ನಮ್ಗೆ ಸಂದೇಹ ಬಂದ್ರೆ ಸ್ವರ್ಗ ಅಂದ್ರೆ ಇಂದ್ರ ಕೂತಿರುವಂತ ಸ್ವರ್ಗ ಅಂತ ಮಾತ್ರ ಅರ್ಥ ಅಲ್ಲ, ಉಳಿದ ಸ್ವರ್ಗಗಳು ಉಪಸ್ವರ್ಗಗಳು ಅಂಡ್ ಅದಲ್ಲಿ ಇರುವಂತ ಡಿವಿಷನ್ಸ್ ಉಂಟು. ಅದಕ್ಕೆ ನಾವು ನ್ಯಾಸ ಮಾಡ್ಕೊಳ್ಳುವಾಗ ನಾವು ಒಂದು ಮಾಡ್ತೀವಿ ಏನಂದ್ರೆ ಅಲ್ಲಿ ಜೂಲ್ಕಾಯ ನಮಃ ಅಂತ ಹೇಳೋ ಜೂಲ್ಕಾ ಇದು ಹೇಳುವಾಗ ನಾವು ಹೇಳ್ತೀವಲ್ಲ ಮೂರನೇದು ವಶತ್ ಅಂತ ನಾವು ಹೇಳುವಾಗ ಇಲ್ಲ ವಶತ್ ಅಲ್ಲ ಕವಚಾಯ ಹುಮ್ ಅಂತ ಹುಂಕಾರದಿಂದ ಹೇಳ್ತೀವಲ್ಲ ನಾವು ಕವಚಾಯ ಹುಮ್ ಅಂತ ನಾವು ಹೇಳ್ತೀವಲ್ಲ ಆವಾಗ ಹೇಳುವಾಗ ಅಲ್ಲಿ ನಮ್ಮ ಕವಚ ಎಂಬ ಅಸ್ತ್ರದಿಂದ ನಮ್ಮನ್ನ ರಕ್ಷಣೆ ಮಾಡುವಾಗ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಮಾತ್ರ ಇಲ್ಲಪ್ಪ, ಭೂಲೋಕದಲ್ಲಿ ಮಾತ್ರ ಇಲ್ಲ, ಅಂತರಿಕ್ಷ ಇಲ್ಲ, ಈವನ್ ಸ್ವರ್ಗ ಲೋಕದಲ್ಲಿ ಈ ಒಂದು ದೈತ್ಯರು ಏನಾರು ದಾವಳಿ ಮಾಡಿದ್ರೆ ಅಲ್ಲಿನೂ ನಮ್ಗೆ ಆ ಒಂದು ನಮ್ಗೆ ರಕ್ಷಣೆ ಕೊಡಬೇಕು. ಗಗನ ಸ್ವರ್ಗದಲ್ಲಿ ಕೂಡ ಶತ್ರುಗಳು ಇದ್ರೆ ಅವರನ್ನೂ ನೀವು ನಿಗ್ರಹ ಮಾಡಿ ನಮ್ಮನ್ನ ಅಲ್ಲಿನೂ ರಕ್ಷಣೆ ಮಾಡ್ಬೇಕು ಅಂತಾರೆ. ಅಂದ್ರೆ ಸ್ವರ್ಗ ಅಂದ್ರೆ ಇಟ್ಸ್ ನಾಟ್ ಇಂದ್ರ ಇರೋದಲ್ಲ, ಈ ಉಪಸರ್ಗ ಅದಕ್ಕೆ ಕೆಳಗೆ ಇರುವಂತಹ ಸ್ಥಾನಗಳೆಲ್ಲ ಇರುತ್ತಲ್ಲ ಅಲ್ಲಿ. ಸೊ ಹಾಗೆ ಅವ್ರು ಮಾಡ್ತಾರಂತ ಅಲ್ಲಿನೂ ಬರುತ್ತೆ. ಸೊ ಹೀಗೆ ಮೂರು ಸ್ಥಾನದಲ್ಲಿನೂ ಮೂರು ಸ್ಥಾನದಲ್ಲಿನೂ ಇವರುಗಳು ತಡೆ ಮಾಡ್ತಾರಂತ. ಏನಂದ್ರೆ ಇಲ್ಲಿ ಭೂಮಿಯಲ್ಲಿ ಏನಾದ್ರು ಯಜ್ಞ ಯಾಗ ಮಾಡಿದ್ರೆ ಅದನ್ನ ತಕೊಂಡು ಹೋಗೋದು, ಅದನ್ನ ಅಪಹಾರ ಮಾಡೋದು, ಆಮೇಲೆ ಆ ಆಹುತಿಗಳು ಮೇಲೆ ಹೋದಾಗ ಅಂತರಿಕ್ಷದಲ್ಲಿ ಹೋಗಿ ಅಲ್ಲಿ ಅಪಹಾರ ಮಾಡೋದು, ಆಮೇಲೆ ಲೋವರ್ ಸ್ವರ್ಗ ಈ ತರ ಸ್ಥಾನದಲ್ಲಿನೂ ಅಲ್ಲಿನೂ ಅವರು ದೇವತೆಗಳ ಆ ಒಂದು ಆವೇಶ ಬಲದಿಂದ ಅವರು ಮಾಡ್ತಾರೆ, ಅವ್ರಿಗೆ ಸ್ವಯಂವಾಗಿ ಏನೂ ಇಲ್ಲ. ಸೊ ಹೀಗೆ ವರ ಇದೆಲ್ಲ ತಕೊಂಡು ಮಾಡುವಂತವ್ರು. ಸೊ ಹೀಗೆ ಇವ್ರುಗಳು ಮಾಡ್ತಾರಂತೆ. ಸೊ ನಾವ್ ಏನ್ ಮಾಡೋದು ಇದಕ್ಕೆ ಅಂದ್ರೆ, ಇದಕ್ಕೆ ನಾವು ಹೇಳ್ತಾರ ಅಗ್ನಿ ಸ್ಥಾಪನೆ ಮಾಡುವಾಗ, ಸೊ ಬೇಸಿಕಲಿ ವಿನಾಯಕ ಗಣ ಎಲ್ಲ ವಿಘ್ನ ಮಾಡುತ್ತೆ ಅಲ್ಲ, ಆದ ಕಾರಣದಿಂದ ಅಗ್ನಿ ಸ್ಥಾಪನೆ ಮಾಡೋರು ಅಗ್ನಿ ಕಾರ್ಯಗಳು ಮಾಡೋ ಪುರೋಹಿತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇವ್ರು ಮಾಡೋರು ಆ ಮಂತ್ರದಿಂದ ಸಂಸ್ಕಾರ ಮಾಡ್ತಾರೆ. ನೀವು ನೋಡಿರ್ತೀರಾ ಅವರು ಅಗ್ನಿ ನೀವು ನೆಕ್ಸ್ಟ್ ಟೈಮ್ ಮಠಕ್ಕೆ ಅಲ್ಲಿ ಹೋದಾಗ ಯು ಮೇ ಅಬ್ಸರ್ವ್ ಸಸ್ಯ ಹಾಕಿ ಆ ರೇಖೆಗಳನ್ನೆಲ್ಲ ಹಾಕಿ ಆ ರೇಖೆ ಸ್ಥಾನದಲ್ಲಿ ಷಡ್ದೇವತಾವನ್ನ ಆವಾಹನೆ ಮಾಡಿ ಸದ್ದೆ ಡೂ ದಿಸ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದ ಮಾಡುವಂತ ಪರ್ಪಸ್ ಏನು ಅಂದ್ರೆ ಈ ಕೆಟ್ಟ ಗಣಗಳು ಈ ಕೆಟ್ಟ ವಿನಾಯಕ ಗಣಗಳು ನಮ್ಮ ಹವಿಸ್ಸನ್ನ ಕದ್ದುಕೊಂಡು ಹೋಗದೆ ಇರಬೇಕು, ಅವ್ರ ದೂರ ಇರಬೇಕು, ಹತ್ರನು ಬರಬಾರದು ಅಂತ ಒಂದು. ಸೊ ಮಂತ್ರದಿಂದ ಈ ಪ್ರಧಾನ ಅಗ್ನಿಯನ್ನ ಅವ್ರು ಕರೆದಾಗ ಪ್ರಧಾನ ಅಗ್ನಿಯೇ ಬರ್ತಾನಂತ, ಪ್ರಧಾನ ಅಗ್ನಿ ನಮ್ಗೆ ಬರಬೇಕು. ಅಗ್ನಿ ಅಂತರ್ಗತ ಈ ಪಾಂಚಸ್ಥಿನಿ ಎಲ್ಲರೂ ತಗೊಳ್ಳಿ ನೀವು. ಇವ್ರು ಬಂದಾಗ ಇವ್ರು ಏನ್ ಮಾಡ್ತಾರೆ, ಅವ್ರ ಪ್ರಭೆಯಿಂದಲೇ ಅವ್ರ ಬಲಭಾಗ ಎಡಭಾಗ ಪಾರ್ಶ್ವದಲ್ಲಿ ಇದ್ದು ಆ ಒಂದು ವಿನಾಯಕ ಗಣಗಳನ್ನ ನಾಶ ಮಾಡಿಬಿಡ್ತಾರಂತ. ಸೊ ಮಂತ್ರದಿಂದ ಮಂತ್ರ ಸೊ ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾರಂದ್ರೆ ಇವರನ್ನ ವಿನಾಯಕ ಗಣಗಳನ್ನ ನಮ್ಮ ಆಫೀಸನ್ನ ತಕೊಂಡು ಹೋಗದೆ ಇರ್ಲಿಕ್ಕೆ ಮಂತ್ರಗಳು ಆ ಒಂದು ಪ್ರೊಸೀಜರ್ಸ್ ಅದೆಲ್ಲ ಅವರು ಹೋತೃಗಳದೆಲ್ಲ ತಿಳ್ಕೊಂಡು ಅವರು ಅದನ್ನ ಮಾಡ್ತಾರೆ. ಸೊ ಇದು ಹೋಗದಂತೆ ಅದು ರಕ್ಷಣೆ ಮಾಡ್ತಾರ ಅಂತ ಅಗ್ನಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಇವನೇ ಅದು ಮಾತ್ರ ಅಲ್ಲ, ಇಲ್ಲಿ ಈ ಯಾಗ ಯಜ್ಞ ಆ ಕಾರ್ಯ ಮಾಡುವಾಗ ಈ ಹೋತೃಗಳು ಏನು ಮಾಡ್ತಾರಂದ್ರೆ ಅಲ್ಲಿ ಫಸ್ಟ್ ನಾವು ನೋಡಿದ್ದೀವಲ್ಲ ಈ ಪಾಂಚಜನ್ಯ ತಲೆಯಿಂದ ಬೃಹತ್ ಸಾಮ ರತಂತ್ರ ಸಾಮ ಅಂತ ಹುಟ್ಟಿತ್ತು ಅಂತ ಹೇಳ್ತೀವಿಲ್ಲ, ಅದನ್ನೇ ಅದು ಹುಟ್ಟಿತ್ತು ಅಂತ ಬಂತಲ್ಲ, ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಇವನನ್ನ ಬೃಹತ್ ಉಕ್ತ ಈ ಅವನು ಇವನ ಮಗ ಅಂತ, ಮಗ ಅಂದ್ರೆ ಇವನಿಂದ ಹುಟ್ಟಿತ್ತು ಅಂತ ಅರ್ಥ. ಸೊ ಇಲ್ಲಿ ಬೃಹತ್ ಉಕ್ತ ಅಂತ ಈ ತಪಸ್ ಈ ಒಂದು ಪಾಂಚಜನ್ಯನ ಮಗನ ಹೆಸರು ಅಂತ ಹೇಳ್ತಾರೆ. ಮಗ ಅಂದ್ರೆ ಅವನ ಆ ರೂಪದಿಂದ ಹುಟ್ಟಿ ಬಂದ ಅಂತ ತಕೋಬೇಕು. ಇವನು ಯಾವತ್ತು ಅಗ್ನಿಹೋತ್ರ ಹೀಗೆ ನಾವು ಈ ಅಗ್ನಿಗಳನ್ನ ಸರಿಯಾಗಿ ತಿಳ್ಕೊಂಡು ಅಥವಾ ನಾವು ನಮ್ಮ ಮುಖ್ಯ ಪ್ರಾಣರು ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣ ಹೇಳೋದಲ್ಲಿ ಅನೇಕ ಮುಖಗಳು ಉಂಟು. ಭಾರತೀಯ ರಮಣ ಮುಖ್ಯ ಪ್ರಾಣನೇ ಅವನು ಬರ್ತಾನೆ, ಅವನ ಇಲ್ಲಿ ಯಾವ ರೂಪದಿಂದ ರಕ್ಷಣೆ ಮಾಡ್ತಾನಂತ ಬೃಹದುಕ್ತ ಅಂಬೋ ಒಂದು ರೂಪದಿಂದ ಇದ್ದು ಈ ಅಗ್ನಿಹೋತ್ರಗಳು ನಿತ್ಯ ಅಗ್ನಿ ಕಾರ್ಯ ಮಾಡೋರು ಅಗ್ನಿಹೋತ್ರಗಳೇ ಅಲ್ಲ, ಯಾಗಕ್ಕೆ ಹೋಗ್ಬೇಕು ಅಂತ ಅವಶ್ಯ ಇಲ್ಲ. ಈ ಅಗ್ನಿಹೋತ್ರಗಳು ಉಪಾಸನ ಅಗ್ನಿ ಮುಂತಾದ ಎಲ್ಲ ಮಾಡೋರು ಅಗ್ನಿಹೋತ್ರಗಳೇ ಆಗ್ತಾರೆ. ಸೊ ಆ ಅಗ್ನಿಯಲ್ಲಿ ನಾವು ಮಾಡುವಂತ ಅಧಿಕಾರಿಗಳು ಮಾಡುವಂತ ನಿತ್ಯ ಅಗ್ನಿ ಕಾರ್ಯದಲ್ಲಿ ಇವನೇ ಇವನ ಮಗನಾದಂತ ಅಂತ ಹೇಳ್ತಾರೆ. ಮಗ ಅಂದ್ರೆ ಅವನೇ ಒಂದು ರೂಪದಿಂದ ಇದ್ದು ಒಂದೊಂದು ಮಗ ಮಕ್ಕಳು ಪೌತ್ರ ಹೀಗೆಲ್ಲ ಹೇಳೋದು ಒಂದೊಂದು ರೂಪದಿಂದ ಅವನು ವ್ಯಕ್ತ ಆದಾಗ ಒಂದೊಂದು ಹೆಸರಿನಿಂದ ಅವನು ಬರ್ತಾನಂತಕೋಬೇಕು. ಸೊ ಇಲ್ಲಿ ಬೃಹದುಕ್ತ ಅಂಬೋ ಹೆಸರಿನಿಂದ ಇಲ್ಲಿ ಅವನು ಹೆತ್ತಾನೆ. ಅದಕ್ಕೆ ಹೋತೃಗಳು ಆ ಅಗ್ನಿಕಾರ್ಯ ಇವರೆಲ್ಲ ಮಾಡೋರು ವಿಶೇಷವಾಗಿ ಇವನನ್ನ ಶ್ರೇಷ್ಠ ಪುರುಷರು ಇದು ಗೊತ್ತಿರೋ ಪುರುಷರು ಅಗ್ನಿಹೋತ್ರ ಕಾಲದಲ್ಲಿ ಇವನನ್ನ ಸ್ಮರಣೆ ಮಾಡ್ತಾರ ಅಂತ ಬರುತ್ತೆ. ಇದು ಇವಾಗ ಮಾಡ್ತಾರ ಇಲ್ವೋ ನನ್ಗೆ ಗೊತ್ತಿಲ್ಲ. ಇದು ಯೂಶಲಿ ಶ್ರೌತಯಾಗಗಳು ಅಂತ ಆ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ. ಸೊ ಆ ಕಾಲ ಅವಾಗ ಈ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಇವಾಗ ನಾವು ಬರೀ ಭಾರತೀಯ ರಮಣ ಮುಖ್ಯ ಪ್ರಾಣ ಹೇಳ್ತೀವಿ, ಉಳಿದ ಕೆಲವು ಕ್ರಮಗಳನ್ನ ಇಟ್ಕೊಂಡಿದ್ದೀವಿ ನಾವು. ಸೊ ಇದಾದ ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಇದು ಮಾತ್ರ ಇಲ್ಲ ಇನ್ನು ಕೆಲವು ಅಗ್ನಿಗಳ ಉತ್ಪತ್ತಿ. ಈ ಒಂದು ಪಾಂಚಜನ್ಯ ಅಂಬೋ ಅಗ್ನಿ, ಪಾಂಚಜನ್ಯ ಅಂಬೋದನ್ನ ನಾವು ಒಂದು ವಾಯುದೇವರು ಪ್ರಾಣ ಅಗ್ನಿ ಅಂತ ಇಟ್ಟುಕೊಂಡಿದ್ದೀವಿ. ಇವನಿಂದ ಬಂದ ಮುಂದೆ ಬಂದ ಸಂತಾನ ಹೇಳ್ತಾರೆ. ಇಲ್ಲಿ ಹೇಳುವಾಗ ಫಸ್ಟ್ ಏನ್ ಹೇಳ್ತಾ ಇದ್ದಾರಂದ್ರೆ ಲಾಸ್ಟ್ ಇದಲ್ಲಿ ನಾವು ನೋಡಿದ್ವಿ ಒಂದು ಏನು ಅಂದ್ರೆ ಆ ಒಂದು ಬೃಹಸ್ಪತಿ ಆಚಾರ್ಯಗೆ ಹುಟ್ಟಿದ ಫಸ್ಟ್ ಮಗ ಎರಡನೇ ಮಗ ಫಸ್ಟ್ ಮಗ ಶಂಯು ಅಂತ ನೋಡಿದ್ದೀವಿ. ಆ ಶಂಯುವಿಗೆ ಇಬ್ರು ಮಕ್ಕಳು ಅಂತ ನೋಡಿದ್ದೀವಿ, ಒಂದು ಭರದ್ವಾಜರು, ಇನ್ನೊಬ್ಬ ಬಂದು ಆ ಒಂದು ಊರ್ಜ ಅಂಬೋ ಅಗ್ನಿ ಅಂತ ನೋಡಿದ್ದೀವಲ್ಲ. ಆ ಊರ್ಜನ ಮಗ ಇದು ಹೇಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ಇವನಿಗೆ ಒಬ್ಬೊಂದು ಅಗ್ನಿಗೆ ಒಂದೊಂದು ವಿಶೇಷ ಹೇಳುವಾಗ ಇವನಿಗೆ ಏನ್ ಹೇಳಿದ್ದಾರಂದ್ರೆ ಇವನೇ ಆಧಾರ. ಅಂದ್ರೆ ಈ ಒಂದು ಇವನು ಎರಡನೇ ಮಗ ಇದ್ದಾನಲ್ಲ ಇವನು ಆ ಊರ್ಜ ಅಂಬೋನು ಇವನೇ ನಾವು ಮಾಡುವಂತ ಯಜ್ಞ ಹವಿಸು ಹೋಮ ಎಲ್ಲ ಮಾಡುವಾಗ ಕೆಳಗೆ ಆಧಾರವಾಗಿ ಇರ್ತಾನ. ಮೇಖಲಾ ಎಲ್ಲ ಹಾಕಿ ಒಳಗೆ ಇರ್ತವಾಗ ಆಧಾರವಾಗಿ ಇರ್ತಾನಲ್ಲ, ಆಧಾರವಾಗಿ ಇರೋದು ಮಾತ್ರ ಅಲ್ಲಿ ಅಲ್ಲಿ ಅದಕ್ಕೆ ಮಾತ್ರ ಆಧಾರ ಇಲ್ಲ. ನೀವು ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಟಿಸ್ ಮಾಡಿ, ಯಜ್ಞ ಮಾಡೋರು ಏನ್ ಮಾಡ್ತಾರ ಅಂದ್ರೆ ಒಂದು ಶುಕ್ಷವ ಅಂತ ಇಟ್ಕೊಂಡಿದ್ದ ಒಂದು ಸ್ಪೂನ್, ಒಂದು ಲಾಡ್, ಒಂದು ವಾಟ್ ಯು ಕಾಲ್ ಲಾಡಲ್, ಅದನ್ನ ಇಟ್ಕೊಂಡು ಹೋಮ ಮಾಡ್ಲಕ್ ಮುಂಚೆ ಅದು ಅಗ್ನಿಯಲ್ಲಿ ಅದನ್ನ ಸುಮ್ಮನೆ ಇಟ್ಕೊಂಡು ಅದ ಹಾಗೆ ಹೇಗೆ ತಿರುಗಿಸಿ ತೋರಿಸ್ತಾ ಇರೋದು ಅಗ್ನಿಯಲ್ಲಿ. ಏನು ಅಂದ್ರೆ ಆಲ್ ದಿಸ್ ಆರ್ ಒಂದು ಒಂದು ಪಾತ್ರೆ ಇರುತ್ತೆ, ಅದ್ರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಸ್ವಲ್ಪ ಹಾಕೊಳ್ತಾರೆ, ಆಮೇಲೆ ಎರಡು ಸೌಟುಗಳು ಇಟ್ಕೊಂಡು ಸ್ಪೂನ್ ತರ ಒಂದು, ಇನ್ನೊಂದು ದೊಡ್ಡ ಸ್ಪೂನ್ ತರ ಏನೋ ಎರಡು ಶುಕ್ಷು ಅಂತ ಇಟ್ಕೊಂಡಿರ್ತಾರೆ, ಅದು ತೆಗೆದು ಅಲ್ಲಿ ತೋರಿಸ್ತಾರೆ. ಇದು ಕ್ರಿಯೆ ಎಲ್ಲ ಮಾಡ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ನೋಡ್ಬೋದು. ಇಲ್ಲಿ ಏನ್ ಬೇಸಿಕಲಿ ಮಾಡ್ತಾರೆ ಅಂದ್ರೆ ಈ ಅಗ್ನಿಯಲ್ಲಿ ಇವನು ಇದಕ್ಕೆಲ್ಲ ಆಧಾರ, ಅದು ಹಾಕಬೇಕು ತುಪ್ಪ ಹಾಕಬೇಕು ಅಂದ್ರೆ ತುಪ್ಪ ಹೇಗೆ ಬರೋದು, ಒಂದು ಸೌಟಲ್ಲೇ ತಕ್ಕೋಬೇಕು ಅದಕ್ಕೆ ಆಧಾರ. ಸೊ ಒಂದೊಂದು ಶುಕ್ಷವ ಎಲ್ಲದಲ್ಲಿ ಒಂದೊಂದು ಪ್ರತಿ 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 ಕ್ರಿಯೆಯಲ್ಲಿ ದೇವರ ಚಿಂತನೆ ಅಲ್ಲಿ 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 ಅಗ್ನಿ ದೇವರ ಚಿಂತನೆ, ದೇವರಲ್ಲಿ ವಾಯುದೇವರು, ಅಲ್ಲಿ ಕೆಳಗಿರುವಂತಹ ಈ ಅಗ್ನಿಗಳ ಚಿಂತನೆ ಎಲ್ಲಾ ಕಡೆನೂ ಅವರು ಇದ್ದಾರೆ. ಈ ಮಾಡುವಂತಹ ಪೂಜಾ ಆ ಕ್ರಿಯೆಗಳು ವಿಧಾನಗಳು ಇದನ್ನೇನು ಇದ್ದಾರೆ ಅಂತ. ಸೊ ಅಲ್ಲಿ ನಾವು ಅವ್ರನ್ನ ಏನಂತ ಹೇಳಿ ನೋಡಿದ್ದೀವಿ ಅಂದ್ರೆ ಇವನನ್ನ ಊರ್ಜಾ ಅಂತ ಚಿಂತನೆ ಮಾಡಿ, ಎರಡನೇ ಮಗನನ್ನ ಊರ್ಜಾ ಅಂತ ಚಿಂತನೆ ಮಾಡಿ, ಕೈಯುವಿನ ಎರಡನೇ ಮಗ ಊರ್ಜಾ ಅಂತ ಇವನನ್ನ ಚಿಂತನೆ ಮಾಡಿ, ಅವನೇ ಪ್ರಥಮ ಆಧಾರ ಅಂತ ಚಿಂತನೆ ಮಾಡಿ, ಅವನ ಮಗ ಒಬ್ಬ ಇದ್ದಾನೆ ಅವನಿಗೆ ಪ್ರಜಾಪತಿ ಅಥವಾ ಭರತ ಅಂತ ಹೆಸರು ಅಂತ ನೋಡಿದ್ವಿ. ಅವನನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕೆ ಉಲ್ಲೇಖ ಮಾಡ್ತಾರೆ, ಏನು ಪರ್ಪಸ್, ಯಾಕೆ ತರಬೇಕು ಇಲ್ಲಿ, ಲಾಸ್ಟ್ ಚಾಪ್ಟರ್ಲೇ ಹೋಯ್ತಲ್ಲ ಅಂದ್ರೆ ಇದು ನಮ್ಗೆ ಪ್ರಯೋಜನ ಆಗುತ್ತೆ. ಏನು ಪ್ರಯೋಜನ ಇವನಿಂದ ಆಗತ್ತೆ ಅಂದ್ರೆ, ಇವನೇ ನಮಗೆ ಭರಣ ಅಂದ್ರೆ ಆಬ್ವಿಯಸ್, ಇದು ಕನೆಕ್ಷನ್ ಯಾಕಂದ್ರೆ ಅವನು ತಂದೆ ಊರ್ಜಾ ಎಂಬುವನು ಪ್ರಥಮ ಆಧಾರವಾಗಿ ಇದ್ದಾನೆ ಅಂದ್ರೆ ನೆಕ್ಸ್ಟ್ ಏನ್ ಮಗ ಆಗತ್ತೆ, ತಂದೆಯ ಕ್ವಾಲಿಟಿ ಮಗನಲ್ಲಿನೂ ಬರುತ್ತಲ್ಲ. ಇವನು ಈ ಅಗ್ನಿ ಈ ಭರತ, ಭರತ ಅಂತ ಊರ್ಜನ ಮಗನಾದಂತ ಈ ಭರತ ಅಂತ ಅವನನ್ನ ಕರೀತಾರೆ. ಭರತನನ್ನು ಕರೀತಾರೆ, ಇಲ್ಲ ನಮ್ಗೆ ಅವನ ಕ್ರಿಯೆಯಿಂದ ಅವನನ್ನ ನೆನಪಿಟ್ಟುಕೋಬೇಕು ಅಂತ ಪುಷ್ಟಿಮಾನ್, ಯಾರೀ ಹಾಗೆ ಅಂತ ಬೇಕಾಗಿಲ್ಲ ನಮ್ಗೆ ಪುಷ್ಟಿಮಾನ್ ಅಂತ ಅಂದ್ರೆ ಯಾಕೆ ಈ ಹೆಸರು ಹೇಳ್ತಾರ ಅವನ ಭರತ ಅಂತ ಹೇಳ್ತೀರಾ ಪುಷ್ಟಿಮಾನ್ ಅಂತ ಹೇಳ್ತೀರಾ, ಏನ್ ಹೆಸರು ಅಂದ್ರೆ ಭರತ ಅಂದ್ರೆ ನಮ್ಗೆ ನೆನಪು ಬರಲ್ಲ, ಪುಷ್ಟಿಮಾ ಅಂದ್ರೆ ಪುಷ್ಟಿ ಕೊಡ್ತಾನ ಅಂಬೋದು ಟಕ್ಕಂತ ಬಂದ್ಬಿಡುತ್ತೆ. ಸೊ ಆಧಾರವಾಗಿರ್ತಾನ ಭರತ ಅಂದ್ರೆ, ಅವನು ಭರಣ ಪೋಷಣ ಎರಡನ್ನು ಮಾಡ್ತಾನ. ಸೊ ಅವನಿಗೆ ಭರತ ಅಂತನೂ ಹೆಸರು, ಪೋಷಣೆ ಮಾಡ್ತಾನಕ್ಕೋಸ್ಕರ ಪುಷ್ಟಿಮಾನ್ ಅಂತನೂ ಹೆಸರು. ಸೊ ಈ ಅಗ್ನಿ, ಸೊ ಬೇಸಿಕಲಿ ನೀವು ಏನ್ ನಾವು ಈ ಹಾಗೆ ಚಿಂತನೆ ಮಾಡೋದು ಅಂದ್ರೆ ಒಂದೊಂದು ರೂಪದಿಂದ ಒಂದೊಂದು ಕ್ರಿಯೆಯನ್ನ ವಾಯುದೇವರು ಮಾಡ್ತಾರ, ವಾಯುದೇವರ ಮಕ್ಕಳು ಹೀಗೆ ಬಂದ ಮಕ್ಕಳು ಋಷಿಗಳು ಮುನಿಗಳು ದ್ವಾರ ಅವರು ಬಂದಿದ್ದಾರೆ, ಹೀಗೆ ಅವರು ಉತ್ಪತ್ತಿ ಕ್ರಮವನ್ನು ಒಂದು ಕತೆ ತರ ಇಲ್ಲಿ ಹೇಳ್ತಾರೆ. ನಮ್ಗೆ ಬೇಕಾದ ಈ ಪುಷ್ಟಿಮಾನ್ ಅಥವಾ ಪುಷ್ಟಿಮಾನ್ ಮತ್ತು ಪೋಷಣೆ ಮಾಡ್ತಾನೆ ಭರಣ ಮಾಡ್ತಾನೆ ಈ ಅಗ್ನಿಯನ್ನ ಚಿಂತನೆ ಮಾಡಬೇಕು. ಈ ಅಗ್ನಿ ನಮ್ಗೆ ಪುಷ್ಟಿ ಪೋಷಣೆ ಎರಡೂ ಕೊಡತ್ತೆ ಅಂತ ಚಿಂತನೆ. ಆಮೇಲೆ ಇನ್ನೊಂದು ಅಗ್ನಿ ಹೇಳ್ತಾರೆ, ಇವನಿಗೆ ಹುಟ್ಟಿದ್ದ ಇನ್ನೂ ಮಕ್ಕಳನ್ನ ಹೇಳ್ತಾ ಹೋಗ್ತಾರೆ. ಈ ತಪಸ್ಸಗ್ನಿ ತಪಸ್ಸಗ್ನಿ ಪಾಂಚಜನ್ಯ ಅಗ್ನಿಗೆ ಹುಟ್ಟಿದ ಒಂದೊಂದು ಮಕ್ಕಳ ಡೀಟೇಲ್ಸ್ ಬರುತ್ತೆ. ಇದು ನಾವು ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ ಬಂದು ನೆಕ್ಸ್ಟ್ ಬರೋದು ಬಂದು ಶಿವ ಅಂತ, ಶಿವ ಅಂಬೋ ಅಗ್ನಿ ಬಂದು ಶಿವ ಅಂಬೋ ಅಗ್ನಿಯನ್ನ ಚಿಂತನೆ ಮಾಡ್ತಾರೆ. ಅಲ್ಲಿ ಫಸ್ಟ್ ಚಿಂತನೆ ಮಾಡಿದ್ದು ಈ ಋಷಿಗಳ ಸಂತಾನವನ್ನ ಬೆಳೆಸಿದ್ದಾನೆ, ಜ್ಞಾನ ಪರಂಪರೆಯನ್ನ ಮುಂದೆ ಹೋಗುವಂತೆ ಮಾಡಿದ್ದಾನೆ. ಈ ಋಷಿಗಳ ವಂಶದಲ್ಲಿ ಬಂದವರೇ ಹೋತೃಗಳು, ಇವರೆಲ್ಲ ಅಧ್ವರಿಯು ಇವರುಗಳು ಬರ್ತಾರ, ಮತ್ತು ಅದು ಜೊತೆ ಜೊತೆಲಿ ಜ್ಞಾನ ಪರಂಪರೆ ಹೀಗೆ ಬರ್ತಾ ಇರತ್ತೆ ಅಂತ ಒಂದನ್ನ ಹೇಳಿ, ಅದಕ್ಕೆ ವಿಘ್ನ ಮಾಡುವಂತ ಗಣವನ್ನು ಅವನೇ ನಿಯಂತ್ರಣ ಮಾಡ್ತಾನೆ. ಅದು ವಿಘ್ನ ಮಾಡುವಂತ ಗಣವನ್ನ ನಿಯಂತ್ರಣ ಮಾಡಿದ್ದನ್ನು ತಾನೇ ಒಂದು ರೂಪದಿಂದ ಬೃಹದುಕ್ತ ಅಂಬೋ ರೂಪದಿಂದ ಅದನ್ನ ರಕ್ಷಣೆಯನ್ನು ಮಾಡ್ತಾನೆ. ಸೊ ಈ ವಾಯುದೇವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ವಿಶೇಷವಾಗಿ ಒಂದೊಂದೊಂದರಿಂದಲೇ ಇವಾಗ ವಿಘ್ನಗಳು ನಮ್ಗೆ ಹೋಯಿತು. ಅವನು ಹುಟ್ಟಿಸಿದ ಋಷಿಕುಮಾರ ಋಷಿ ಪರಂಪರೆ ಜ್ಞಾನ ಪರಂಪರೆ ನಮ್ಗೆ ಪುರೋಹಿತರು ಇದೆಲ್ಲ ಹುಟ್ಟಿಸಿದ, ಅದಕ್ಕೆ ಬೇಕಾದ ಸಾಮಗ್ರಿಗೆಲ್ಲ ಹುಟ್ಟಿಸಿದ ಅಂತ ಒಂದು, ಅದಕ್ಕೆ ವಿಘ್ನ ಮಾಡೋರು ಅಂತ ಇನ್ನೊಂದು. ಸೊ ವಿಘ್ನ ಹೋಗ್ಲಕ್ಕೆ ಅವನನ್ನೇ ಚಿಂತನೆ ಮಾಡಬೇಕು, ಬೃಹದುಕ್ತ ಚಿಂತನೆ ಮಾಡಿ ಆ ವಿಘ್ನ ಮಾಡೋರನ್ನ ತಳ್ಳಿ ಬಿಟ್ಟಿವಿ ನಾವು. ಇವಾಗ ಆ ಹೋಮ ನಡೀತಾ ಇದೆ ಅಂತ ಚಿಂತನೆ ಮಾಡಿ, ಹೋಮ ನಡೆಯುವಾಗ ಆ ಹೋಮದಿಂದ ನಮಗೆ ಆ ನಮ್ಗೆ ನಮ್ಮ ನಾವು ಮಾಡುವಂತ ಕರ್ಮಕ್ಕೆ ನಮಗೆ ಭರಣ ಮಾಡೋದು ಅಂತ ಒಂದಿದ್ರು, ನಾವು ಮಾಡುವಂತ ಈ ಕರ್ಮಗಳು ಈ ಕರ್ಣಗಳನ್ನ ಚಂದ ಹೊತ್ತುಕೊಂಡು ಹೋಗ್ಬೇಕು, ಅದಕ್ಕೆ ಭರಣ ಮಾಡಬೇಕು, ಅದು ಪುಷ್ಟಿಯಾಗಿ ತುಂಬಿ ಇರಬೇಕು. ಎರಡೂ ಬರ್ಲಕ್ಕೆ ಭರಣ ಮತ್ತು ಪೋಷಣಕ್ಕೆ ಒಂದು ರೂಪದಿಂದ ಇವನೇ ಭರತ, ವಾಯುದೇವರ ಹೆಸರು ತಾನದು, ಭರತ ಎಂಬ ರೂಪದಿಂದ ಇವನು ನಿಂತಿದ್ದಾನೆ. ಇವನು ಬೇರೆ ಯಾರು ಇಲ್ಲ, ಶಯ್ಯುವಿನ ಎರಡನೇ ಮಗನ ಮಗನಾಗಿನೂ ಬಂದಿದ್ದಾನೆ, ಇದು ತಿಳ್ಕೊಳ್ಳೋದು, ಅಲ್ಲಿಂದ ಹಾಗೆ ಕನೆಕ್ಟ್ ಮಾಡೋದು. ಸೊ ಹೀಗೆ ಇವನನ್ನ ತಿಳ್ಕೊಂಡಾಗ ಇವನಿಗೆ ಪುಷ್ಟಿಮಾನ್ ಅಂತ ಹೆಸರು. ಸೊ ನಮ್ಗೇನು ಪುಷ್ಟಿ ಎಲ್ಲವೂ ಸಿಕ್ಕತ್ತ ಅಂತ ಒಂದು ಬೇಸ್ ಕೊಟ್ರು. ಅದು ಆದ್ಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಅದರಿಂದ ನಮ್ಗೆ ಶಕ್ತಿ ಬರಬೇಕು. ಅದಕ್ಕೆ ಹೇಳ್ತಾರೆ ಈ ಹೋಮಗಳಲ್ಲಿ ಶಕ್ತಿ ಹೋಮಗಳಲ್ಲಿ ಶಕ್ತಿ ಹೋಮಗಳಿಂದ ಬೇಸಿಕ್ ಆಗಿ ಈ ದುರ್ಗಾ ಅಂದ್ರೆ ಭಗವಂತನ ರೂಪವೇ ಇಟ್ಕೊಂಡು ಚಂಡಿಕಾ ಮುಂತಾದೆಲ್ಲ ಮಾಡ್ತಾರ, ವೈದಿಕವಾಗವೂ ಮಾಡ್ತಾರ. ಸೊ ಹೀಗೆ ಮಾಡುವಂತ ಕೆಲವು ಯಜ್ಞಗಳು ಮತ್ತು ಶಕ್ತಿ ಸಂಪಾದನೆಗೋಸ್ಕರ ಕ್ಷತ್ರಿಯರು ಮಾಡೋದು ಇರಬಹುದು ಇಲ್ಲಿ. ಮತ್ತು ಇಲ್ಲಿ ಇರುವಂತ ಯಾವುದು ಅಂದ್ರೆ ಆ ಶಿವ ಅಂಬೋ ಒಂದು ಹೆಸರಂದ್ರೆ ಅಂದ್ರೆ ಬೇಸಿಕಲಿ ನಮ್ಗೆ ಏನು ಇದರಿಂದ ಪ್ರಯೋಜನ, ನಾವು ಇದೆಲ್ಲ ಮಾಡೋದಿಲ್ಲವ ಅಂದ್ರೆ ನಮಗೆ ಶಿವ ಅಂಬೋದಿಂದ ಏನ್ ಪ್ರಯೋಜನ ಅಂತ ಬರುತ್ತೆ ಅಂದ್ರೆ ಇವನು ದುಃಖದಿಂದ ದುಃಖ ಕಷ್ಟ ಮುಂತಾದೆಲ್ಲ ಇರುತ್ತಲ್ಲ ಸಮಸ್ತ ದುಃಖ ಪ್ರಾಣಿಗಳಿಗೆ ಮನುಷ್ಯರಿಗೆ ಬರುವಂತ ಸಮಸ್ತ ದುಃಖದಿಂದ ಆ ವಿಮೋಚನೆ ಆಗಿ ಕಲ್ಯಾಣ ಆಗಬೇಕು, ಮಂಗಳ ಆಗಬೇಕು. ಅದಕ್ಕೆ ಈ ಅಗ್ನಿಯನ್ನ ನಾವು ಇವಾಗ ಅಗ್ನಿ ಹೋಮ ಶುರು ಮಾಡಿದ್ದೀವಿ, ಅಲ್ಲಿಂದ ನಮ್ಗೆ ಮಂಗಳ ಬರಬೇಕು ಅಂತ. ಅದರಿಂದ ಪ್ರಯೋಜನ ಬರ್ಲಿಕ್ಕೆ ನಮ್ಗೆ ಪುಷ್ಟಿ ಸಿಕ್ಕಿತ್ತು, ನಮ್ಮ ಕರ್ಮಕ್ಕೆ ಭರಣ ಸಿಕ್ಕಿತ್ತು, ಮತ್ತು ಈವಾಗ ನಮ್ಗೆ ಬೇಕಾದದ್ದು ಶಿವ ಮಂಗಲ್ಯ ಕಲ್ಯಾಣ ಬೇಕು, ಮುಂದೆನೂ ನಮ್ಗೆ ಕಲ್ಯಾಣ ಮಂಗಳ ಬೇಕು. ಅದಕ್ಕೆ ಶಿವ ಅಂಬೋ ರೂಪದಿಂದ ಆ ರೂಪದಿಂದ ನಮಗೆ ಒಲಿದು ಬರ್ತಾನಂತ. ಅದಕ್ಕೆ ಈ ತರ ಹೋಮ ಹವನ ಈ ಕಾರ್ಯಗಳೆಲ್ಲ ಮಾಡೋವಾಗ ನಮ್ಮಲ್ಲಿ ಮಾತಾಡೋದು ಇದೆಲ್ಲ ಇಟ್ಕೊಳ್ಳಬಾರ್ದು. ಬಿಕಾಸ್ ಅಲ್ಲಿ ಅವರೆಲ್ಲ ಇರ್ತಾರೆ, ಇಷ್ಟು ರೂಪದಿಂದ ಅವರೆಲ್ಲ ಇರ್ತಾರೆ. ಸೊ ಅಲ್ಲಿ ಅವರನ್ನ ಬೇಸಿಕಲಿ ಅಲ್ಲಿ ಅವರನ್ನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಸುಮ್ಮನೆ ಹೊರಗೆ ನಮಸ್ಕಾರ ಮಾಡಿ ಹೊರಗೆ ಹೋಗೋದು ಉಚಿತ. ಇನ್ಸ್ಟಾಫ್ ಅಲ್ಲಿ ಕೂತ್ಕೊಂಡು ನಾವು ಲೌಕಿಕ ಮಾತಾಡಬಾರದು. ಬಿಕಾಸ್ ಅಲ್ಲಿ ಆ ಅಗ್ನಿ ತೇಜೋ ರೂಪದಿಂದ ಅವರೇ ಬಂದು ನಿಂತಿರ್ತಾರೆ. ಸೊ ಇದು ಆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ಇದು ಒಂದು ಶಿವ ಅಂತ ಒಬ್ಬ. ಇದಾದ ಮೇಲೆ ಇನ್ನೊಂದು ತಪಸ್ಸಗ್ನಿ. ಈ ತಪಸ್ಸಗ್ನಿ ಇಲ್ಲಿ ಎಲ್ಲ ಐಶ್ವರ್ಯವೂ ಇದೆ, ಎಲ್ಲ ಸಾಮರ್ಥ್ಯವೂ ಇದೆ, ಐಶ್ವರ್ಯ ಈಶತ್ವ ಎಲ್ಲರನ್ನು ಐಶ್ವರ್ಯ ಅಂದ್ರೆ ಸರ್ವ ಸಮರ್ಥ ಎಲ್ಲ ಈಶ ಸ್ವಾಮಿತ್ವ ಅಂತ ಬರುತ್ತಲ್ಲ, ಎಲ್ಲ ಲಾರ್ಡ್ಶಿಪ್ ಅಂತ ಬರುತ್ತಲ್ಲ, ಆ ಗುಣವನ್ನ ಇವನಲ್ಲಿ ಇರುವಂತ ಆ ಗುಣವನ್ನ ಇಂದ್ರದೇವರು ನೋಡ್ತಾನಂತೆ. ಇಂದ್ರದೇವರು ನೋಡ್ಬಿಟ್ಟು ನನಗೆ ಈ ಕ್ವಾಲಿಟೀಸು ನನಗೇನೋ ಇದೆಲ್ಲ, ಬಿಕಾಸ್ ಮೂರು ಲೋಕಕ್ಕೆ ಅಧಿಪತಿ ಅವನಿಗೆ, ಅವನಿಗೆ ಒಂದು ಐಶ್ವರ್ಯ, ಇಂಥ ಒಂದು ಐಶ್ವರ್ಯ ಸ್ವಾಮಿತ್ವ ಲಾರ್ಡ್ಶಿಪ್ ಅವನಿಗೆ ಬೇಕು, ಸಾಮರ್ಥ್ಯ ಬೇಕು. ಅದಕ್ಕೆ ಇವನಲ್ಲಿ ಮಗನಾಗಿ ಹುಟ್ಟಿ ಬರ್ತಾನಂತ ಈ ಇಂದ್ರ. ಅದಕ್ಕೆ ಕೆಲವೊಮ್ಮೆ ನಾವು ಇಂದ್ರಾಗ್ನಿ ಅಂತ ಬಳಸ್ತೀವಿ ವೈಶ್ವದೇವ ಮುಂತಾದ ಕ್ರಿಯೆಗಳೆಲ್ಲ, ಮತ್ತು ನಮ್ಗೆ ಋತುಗಳಲ್ಲಿ ಇಂದ್ರಾಗ್ನಿಗಳು ಅಂತನೂ ಬರುತ್ತೆ. ಅಭಿಮಾನಿ ದೇವತೆಗಳು ಇಂದ್ರಾಗ್ನಿಗಳು ಅಂತ ಅಲ್ಲಿನೂ ಬರುತ್ತೆ. ಸೊ ಇಂದ್ರಾಗ್ನಿಗಳು ಅಂದ್ರೆ ಇವ್ರು, ಇಂದ್ರನೇ ಈ ಅಗ್ನಿಯಲ್ಲಿ ಅಂದ್ರೆ ಬೇರೆ ಏನು ಇಲ್ಲ. ಅವ್ನು ಹುಟ್ಟಿ ಬರ್ತಾನಂದ್ರೆ ಏನು ಪುರಂದರನಾಗ ಹುಟ್ಟಿ ಬರ್ತಾನಂದ್ರೆ ಹುಟ್ಟಿ ಬಂದನ ಅಂದ್ರೆ ಹಾಗಲ್ಲ. ಈ ವಾಯುದೇವರನ್ನ ಇದು ಹುಟ್ಟಿ ಬರೋದು ಮಕ್ಕಳು ಅಂದ್ರೆ ಅಲ್ಲಿ ವಾದಿರಾಜರು ನಮ್ಗೆ ಹೇಳ್ತಾರೆ ಮಕ್ಕಳು ಅಂದ್ರೆ ಏನು ಅಂದ್ರೆ ಅವರಲ್ಲಿ ಹುಟ್ಟಿ ಬಂದ್ರು. ಈ ಒಂದೊಂದು ದೇವತೆಗಳಿಗೂ ಅನೇಕ ರೀತಿಯಿಂದ ಆ ಒಂದು ಸೃಷ್ಟಿಕಾಲದಲ್ಲಿ ತತ್ವ ಸೃಷ್ಟಿಕಾಲದಲ್ಲಿ ಹುಟ್ಟಿ ಬರ್ತಾರ ಅಂದ್ರೆ ಅವರನ್ನ ಚಿಂತನೆ ಮಾಡಿ ಆ ತಂದೆಯ ಗುಣವನ್ನ ಮಗ ಪಡೆಯೋದನ್ನ ಹುಟ್ಟೋದು ಅಂತ ಹೇಳ್ತೀವಿ. ಇವರು ಉಪಾಸನೆ ಮಾಡಿ ಅವ್ರ ಹೊಟ್ಟೆಯಿಂದ ಹುಟ್ಟಿ ಬರೋದು ಅಂತಿಲ್ಲ, ಅವರ ಚಿಂತನೆ ಮಾಡಿ ಅವರು ಮಕ್ಕಳಾದರು. ಮಕ್ಕಳು ಅಂದ್ರೆ ನಮ್ಮ ಅಧೀನವಾಗಿರುವವರು ಮಕ್ಕಳು, ನಮ್ಮ ಗುಣ ಅವರಲ್ಲಿ ಪ್ರಕಟ ಆದಾಗ ಮಕ್ಕಳು. ಆ ರೀತಿಯಿಂದ ನಾಟ್ ಜಸ್ಟ್ ಬಾಡಿಲಿ ಕನೆಕ್ಷನ್ ಇಲ್ಲ, ದ ಮೇನ್ ಕನೆಕ್ಷನ್ ಅದು ಮಕ್ಕಳು ಅಂತ ಹೇಳ್ತಾರೆ. ಸೊ ಹೀಗೆ ಇಂದ್ರದೇವರು ಈ ರೂಪವನ್ನ ಈ ಕಥೆಯಲ್ಲಿ ಬರೋದು. ಅವನನ್ನ ನೋಡಿ ಇಂದ್ರನಿಗೆ ತುಂಬಾ ಅಯ್ಯನ ಐಶ್ವರ್ಯ ನೋಡಿ ನನಗೆ ಬೇಕಾಯಿತು ಅಂತ ಅವನಲ್ಲಿ ಮಗನಾಗಿ ಹುಟ್ಟಿದ ಅಂತ ಅದು ಮಹಾಭಾರತದೇ ಬರುತ್ತೆ. ಬಟ್ ನಾವು ನಮ್ಮ ಆಚಾರ್ಯರು ಕೊಟ್ಟ ತಾತ್ಪರ್ಯ ನಿರ್ಣಯ ಪ್ರಕಾರ ನಾವು ಇಟ್ಟುಕೊಂಡು ಇದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂದ್ರೆ ಆ ಚಿಂತನೆ ಈ ಪಾಂಚಜನ್ಯನನ್ನ ಚಿಂತನೆ ಮಾಡಿ ಈ ಪಾಂಚಜನ್ಯ ನಾಮಕ ತಪೋಗ್ನಿಯನ್ನ ಚಿಂತನೆ ಮಾಡಿದ ಮೂಲಕವಾಗಿ ಈ ಇಂದ್ರ ಆ ಒಂದು ವಿಶೇಷ ರೂಪ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ಇಂದ್ರಾಗ್ನಿ ಆ ಒಂದು ಇಂದ್ರನೇ ಪುರಂದರಾಂಬು ಹೆಸರಿನಿಂದ ಇಂದ್ರಾಗ್ನಿ ಆ ಶಕ್ತಿ ಅವನಿಗೆ ಎಲ್ಲಿಂದ ಬಂತು? ಮೂರು ಲೋಕದ ಒಡೆಯನಾಗಲಿಕ್ಕೆ ಶಕ್ತಿ ಹೇಗೆ ಬಂತು ಅಂದ್ರೆ ಇವನನ್ನ ಮಾಡಿದ ಅಂತ. ನಮ್ಗೇನು ಪ್ರಯೋಜನ? ನಾವು ಮಾಡಿದ್ರೆ ನಮಗೇನು ಈ ಒಂದು ನಮ್ಮ ನಮಗೆ ತಕ್ಕಂತೆ ಆ ಶಕ್ತಿಯನ್ನ ಕೊಡ್ತಾನೆ ಅಂತ ಮಕ್ಕಳನ್ನು ಕೊಡ್ತಾನೆ. ಸೊ ಹೀಗೆ ಮಕ್ಕಳನ್ನು ಕೊಡ್ತಾನೆ ಮತ್ತು ನಮಗೇನು ಆ ಶಕ್ತಿಯನ್ನ ದೇವರ ಗುಣಗಳನ್ನ ಚಿಂತನೆ ಮಾಡುವಂತ ದೇವರ ಪುತ್ರರಾಗುವಂತ ಡೈರೆಕ್ಟ್ ಪುತ್ರ ಎಲ್ಲ ನಾವಲ್ಲ, ಪುತ್ರರಾಗುವಂತ ಅಂದ್ರೆ ಅವನ ರಕ್ಷಣೆಯಲ್ಲಿ ಇರುವಂತ ಮಾಡ್ತಾನೆ. ಸೊ ಈ ಒಂದು ಇಂದ್ರ ಒಂದು ಮಗನಾಗ ಹುಟ್ಟಿದ್ದ ಅಂತ ಬರುತ್ತೆ. ಇನ್ನೊಂದು ಮಗ ಯಾರು ಅಂದ್ರೆ ಇಲ್ಲಿ ಹೇಳ್ತಾರೆ ಇನ್ನೊಂದು ಮಗನ ಹೆಸರು ಉಷ್ಮ ಅಂತ, ಉಷ್ಮಾಗ್ನಿ ಅಂತ. ಉಷ್ಮ ಇದೀಸ್ ಆಭ್ಯಾಸ, ಈಗ ಬರೋದು ಇದು ಆಭ್ಯಾಸ. ಉಷ್ಮಾಗ್ನಿ ಅಂದ್ರೆ ಏನು ಅಂದ್ರೆ, ನಮ್ಮ ಎಲ್ಲರ ದೇಹದಲ್ಲಿನು ನಮ್ಗೆ ಪ್ರಾಣ ಶಕ್ತಿ ಇರೋ ತನಕ ನಮ್ಮ ದೇಹದಲ್ಲಿ ಟೆಂಪರೇಚರ್ ಇದೆ ಅಂತ. ಟೆಂಪರೇಚರ್ ನಾವು ಅದಕ್ಕೆ ನೋಡ್ತೀವಿ, ದೇವರು ವಾಯುದೇವರು ಬಂದು ಮುಟ್ಟಿದ್ರೆ ಗೊತ್ತಾಗುತ್ತೆ ಯಾರು ನಾನು ಪಾದ ಪೂಜೆ ಇದು ಮಾಡಿದಾಗ ವಾಮ್ತ್, ಪಾದ ಮುಟ್ಟಿ ನಾವು ನಮಸ್ಕಾರ ಮಾಡಿದಾಗ ವಾಮ್ತ್ ಇದ್ರೆ ಅಲ್ಲಿ ವಾಯುದೇವರು ಇದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ ಅಂತ ನೋಡಿದೀವಿ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಅಲ್ಲಿ ವಾಯುದೇವರು ಪುತ್ರರು ಅಂತ ಹೇಳ್ತಾರೆ. ಈ ಒಂದು ತಪೋಗ್ನಿಗೆ ಇನ್ನೊಂದು ಮಗ ಹುಟ್ಟಿದ, ಅವನ ಹೆಸರು ಉಷ್ಮ ಅಂತ. ಉಷ್ಮ ಅಂತ ಅವನು ಏನ್ ಮಾಡ್ತಾನಂದ್ರೆ, ಎಲ್ಲಾ ಪ್ರಾಣಿಗಳಿಗೇನು, ಎಲ್ಲಾ ದೇಹಧಾರಿಗಳಿಗೇನು ಆ ಒಂದು ಟೆಂಪರೇಚರ್, ಆ ಟೆಂಪರೇಚರ್ ಹೀಟ್, ಆ ಪ್ರಾಣ ಶಕ್ತಿ ಹೀಟ್ ಅಂದ್ರೆ ಬೇರೆ ಒಂದು ಇಲ್ಲ, ಬದುಕಿ ಇರೋವಾಗ ಆ ಉಷ್ಣ ಇರುತ್ತೆ, ಸತ್ತಾಗ ಅದು ಹೋಗ್ಬಿಡತ್ತಲ್ಲ, ದಟ್ ಈಸ್ ಲೈಫ್ ಫೋರ್ಸ್ ತರ ಅದು, ಆ ಒಂದು ಕಾರ್ಯ ಮಾಡ್ಲಿಕ್ಕೆ ಇರುವಂತ ಶಕ್ತಿ, ಆ ಒಂದು ಹೀಟ್ ಇದೆಲ್ಲ, ದ ಟೆಂಪರೇಚರ್ ಯು ಫೀಲ್, ಅದಕ್ಕೆ ಇವನ ಮಗ ಅಂತೇಳಿ ಉಷ್ಮ ಅಗ್ನಿ ಅಂತ ಅದಕ್ಕೆ ಒಂದು ಹೆಸರು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಯಾರು ಅಂದ್ರೆ ಮನು ಅಂತ ಹೆಸರು ಕೊಡ್ತಾರೆ. ಮನೋನಾಮಕ ಅಗ್ನಿ, ಮನೋನಾಮಕ ಅಗ್ನಿ ಏನು ಅಂದ್ರೆ ಮನು, ಮನುಷ್ಯ, ಇದಕ್ಕೆಲ್ಲ ಸಂಬಂಧ, ಮನನ ಅರ್ಥ ಎಲ್ಲ ಮನುಷ್ಯ, ಪ್ರಜೆಗಳು, ನಮ್ಗೆ ಮಕ್ಕಳು ಹುಟ್ಟೋದು ಅದು ಇದು ಆ ಕ್ರಿಯೆಗೆಲ್ಲ ಬರೋದು ಮನೋನಾಮಕ ಅಗ್ನಿ ಅಂತ ಹೇಳ್ತಾರೆ. ಈ ಮನೋನಾಮಕ ಅಗ್ನಿ ಆ ಪ್ರಜನ ಶಕ್ತಿ ಅಂತ ಹೇಳ್ತೀವಲ್ಲ, ಆ ಪ್ರಜನ ಶಕ್ತಿ ಅದು ಒಂದು ಅಗ್ನಿ ರೂಪ ಅಂತಾನೆ ನಾವು ನಾವು ಪೂಜೆ ಮಾಡ್ತೀವಿ. ಸೊ ಅವನು ಹುಟ್ಟಿದ್ದ ಅಂತ ಬರುತ್ತೆ. ಸೊ ಈ ಅಗ್ನಿ ಆ ಪಾಂಚಜನ್ಯನಿಂದಲೇ ಹುಟ್ಟಿ ಬಂದದ್ದು, ಅದು ಮನೋನಾಮಕ ಅಗ್ನಿ ಅಂತ ಬರುತ್ತೆ. ಅವನು ಬಂದು ಪ್ರಾಜಾಪತ್ಯ ಅಂದ್ರೆ ಮಕ್ಕಳು ಬೇಕು, ಮುಂದೆ ಸಂತಾನ ಬೇಕು ಅಂದ್ರೆ ಪ್ರಾಜಾಪತ್ಯ, ಪ್ರಾಜಾಪತ್ಯ ಹೋಮ ಮುಂತಾದ ಏನೋ ಮಾಡ್ತಾರ ಅವರು. ಅಲ್ಲಿ ಬರೋವಾಗ ಈ ವಿಶೇಷವಾಗಿ ಈ ಶಕ್ತಿಯನ್ನು, ಎಲ್ಲಾ ಶಕ್ತಿ ಒಂದೊಂದು ಆಸ್ಪೆಕ್ಟ್ ಅನ್ನು ಇಟ್ಟುಕೊಂಡು ಮಾಡ್ತಾರ. ಇವನಿಗೆ ಬರೋವಾಗ ಇವನಿಗೆ ಹೇಳ್ತಾರ, ಇವನ ಶಕ್ತಿನೂ ಇವನಿಗೆ ಇಲ್ಲಿ ಪ್ರಾಜಾಪತ್ಯದಲ್ಲಿ ಮತ್ತು ಅಂಗಿರರ್, ಅಂಗಿರರ್ ಬಂದರಲ್ಲ ಅಲ್ಲಿ ಅಗ್ನಿ ಸ್ವರೂಪ, ಅವರ ಅಗ್ನಿಯ ಮೊದಲನೇ ಮಗ ಅಂತ ಬಂತಲ್ಲ. ಸೊ ಅಂಗೀರರು ಇದಕ್ಕೆ ಇವನಿಗೆ ಪುಷ್ಟಿಯನ್ನ, ಈ ಋಷಿ ಪರಂಪರೆಯದವರು ಪುಷ್ಟಿ ಕೊಡ್ತಾರ ಅಂತ ಬರ್ತಾರೆ. ಅದಕ್ಕೆ ನಮ್ಗೆ ಗೋತ್ರ ಇದೆಲ್ಲ ಇಟ್ಟುಕೊಂಡು ಮುಂದೆ ಬರ್ತೀವಿ. ಸೊ ಇದಕ್ಕೆ ಅಂಗೀರರು ಅನ್ನ ತರ್ತಾರೆ, ಅವರು ಇವರಿಗೆ ಪುಷ್ಟಿ ಕೊಟ್ಟು ಇದು ಕಥೆ ತರ ಹೇಳ್ತಾರೆ. ಇವನು ಬಂದು ಮನು ನಾಮಕ ಅಗ್ನಿ ಹುಟ್ಟಿದ್ದ, ಅವನು ಶಕ್ತಿಹೀನಾದಾಗ ಅವನಿಗೆ ಬಂದು ಅಂಗೀರ ಅಂಬೋರು ತಮ್ಮ ಶಕ್ತಿಯನ್ನ ಕೊಟ್ಟು ಅದಕ್ಕೆ ಅವನು ಪ್ರಕಾಶವಂತನಾದಾಗ ಅವನಿಗೆ ಅದಕ್ಕೆ ಮನು ಅಂಬೋವನಿಗೆ ಮನು ನಾಮಕ ಅಗ್ನಿ ಭಾನು, ಬೃಹತ್ ಭಾನು ಅಂಬ ಹೆಸರು ಬಂತು. ಈ ಕಥೆಯಾಗಿ ಅವ್ರು ಹೇಳ್ತಾರೆ. ಬೇಸಿಕಲಿ ಇರೋದು ಅಲ್ಲಿ ಆ ಋಷಿಗಳು ತಮ್ಮ 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 ಋಷಿಗಳು ತಮ್ಮ ಪ್ರಾರ್ಥನೆ, ತಮ್ಮ ಶಕ್ತಿ, ತಮ್ಮ ಪ್ರಭಾ ಅದು ಬರುವಂತೆ ಅವ್ರು ಮಾಡ್ತಾರೆ, ಗೋತ್ರ ಪ್ರವರ್ತಕರು ಅವರಲ್ಲ. ಸೊ ಆ ಶಕ್ತಿಯನ್ನು ಇಟ್ಟು ಯಾಕೆಂದ್ರೆ ಮುಂದೆ ಹೋಗಬೇಕು, ಸಂತಾನ ಮುಂದೆ ಹೋಗಬೇಕು. ಸೊ ಆ ಒಂದು ಮನುನಾಮಕ ಅಗ್ನಿಯನ್ನೇ ಅವನೇ ಮಕ್ಕಳಾಗಿ ಸಂತಾನವಾಗಿ ಹುಟ್ಟುವ ಕ್ರಿಯೆ ಎಲ್ಲ ಮಾಡ್ತಾನಕ್ಕೋಸ್ಕರ ಅವನಿಗೆ ಭಾನು, ಬೃಹತ್ ಭಾನು, ಭಾನು ಅಂತ ಮಾತ್ರ ಇಲ್ಲ, ಭಾನು ಪ್ರಕಾಶವಂತ ಅಂದ್ರೆ ಪ್ರಕಾಶ ಹೇಗೆ ಮಗು ಹುಟ್ಟಿದ್ರೆ ಅದು ಕಾಣಿಸುತ್ತೆ, ಅದು ಪ್ರಕಾಶಕ್ಕೆ ಬರುತ್ತೆ, ಲೈಟ್, ಇಟ್ ಕಮ್ಸ್ ಟು ಲೈಟ್. ಸೊ ಹಾಗೆ ಮಾಡುವಂತೆ ಮಾಡ್ತಾನ ಅಂತ ಭಾನು, ಬೃಹತ್ ಭಾನು ಅಂತ ಹೇಳ್ತಾರೆ. ಇಲ್ಲಿ ಗೋತ್ರ ಪ್ರವರ್ತಕರಾದ ಅಂಗೀರರ ಅಂಗೀರರನ್ನ ಇಟ್ಟುಕೊಳ್ತಾರೆ, ಅವರು ಇದಕ್ಕೆ ಶಕ್ತಿ ಆದಾನ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಒಂದು ಅಗ್ನಿ ಆಗತ್ತೆ. ಇದಾದ ಮೇಲೆ ಇದು ಜೊತೆಲಿ ಬ್ರಾಹ್ಮಣರು ಇನ್ನು ಎರಡು ಅಗ್ನಿಗಳನ್ನ ವಿಶೇಷವಾಗಿ ಮಾಡ್ತಾರೆ, ಎಸ್ಪೆಷಲಿ ಬ್ರಾಹ್ಮಣರು ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನಮ್ಗೆ ಗೊತ್ತಿರೋದೇ, ನಾವು ಪಂಚಾಗ್ನಿ ಅಂತ ಹೇಳೋವಾಗ ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ ಹೇಳ್ಬಿಟ್ಟು ಸಭ್ಯ, ಅವಸಭ್ಯ ಅಂತ ನಾವು ಆರನೇ ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದ್ವಿ, ಅದನ್ನ ಇಲ್ಲಿ ಹೇಳ್ತಾರೆ. ಬ್ರಾಹ್ಮಣರು ಇನ್ನೂ ಎರಡು ಮಾಡ್ತಾರೆ, ಆ ಒಂದು ಸಭ್ಯ ಆವಸತ್ಯ ಅಂತ, ಇಲ್ಲಿ ಆವಸತ್ಯ ಅಂತ ಕೊಟ್ಟಿದ್ದೆ, ಆವಸತ್ಯ ಸಭ್ಯ ಅಂತ ಇದೆ. ಸಭ್ಯ ಅಂಬೋದಕ್ಕೆ ಕೆಲವು ಕಡೆ ಶಂಭು ಅಂತನೂ, ಅದೇನು ಪ್ರಿಂಟಿಂಗ್ ಮಿಸ್ಟೇಕ್ ಅದು ಏನೋ ಗೊತ್ತಿಲ್ಲ, ಕೆಲವು ಕಡೆ ಶಂಭು ಅಂತನೂ ಕೊಟ್ಟಿದ್ದಾರೆ, ಸಭ್ಯ ಅಂತನೂ ಹೇಳ್ತಾರೆ. ಸೊ ಹೆಸರಲ್ಲಿ ಸ್ವಲ್ಪ ಸ್ವಲ್ಪ ಈವನ್ ನಮ್ಮ ಹರಿಕಥಾಂಸಾರ ನೋಡೋವಾಗಲೂ ಅಲ್ಲಿನ ಕಾಮೆಂಟ್ರೀಸ್ ಕೆಲವು ಕೆಲವು ಕಡೆಯಲ್ಲಿ ಅಲ್ಲಿ ಬೇರೆ ಬೇರೆ ಹೆಸರು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಬಟ್ ಸಭ್ಯ ಅವಸಭ್ಯ ಅವಸತ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ಎರಡು ಅಗ್ನಿಗಳು, ಈ ಎರಡು ಅಗ್ನಿಗಳು ಪಾರ್ಶ್ವದಲ್ಲಿ ಇಟ್ಕೊಳ್ಳೋದು, ಸೈಡ್ಲಿ ಇಟ್ಕೊಳ್ಳೋದು ಅಂತ ನಾವು ಚಿಂತನೆ ಮಾಡ್ತೀವಿ. ಇದು ಯಾಕೆ ಅಂದ್ರೆ ಇದು ತುಂಬಾ ತುಂಬಾ ಬ್ರಾಹ್ಮಣರು ಇದನ್ನ ತುಂಬಾ ವಿಶೇಷವಾಗಿ ಸ್ಮರಣೆ ಮಾಡ್ತಾರೆ. ಯಾಕೆ ಅಂದ್ರೆ ಅದು ಬಂದು ಆ ಒಂದು ತೇಜಸ್ಸು, ದೀಪ್ತಿಮಾನ್ ಆ ತೇಜಸ್ ಬೆಂಕಿ ಅಂತ ತೇಜಸ್ಸು ಕೊಡುತ್ತೆ ಅಂತ ಅಂದ್ರೆ ನಮ್ಮ ಎರಡು ಕಡೆ ಅನ್ನೋದು ತೇಜಸ್ಸು ಕೊಡುತ್ತೆ. ಈ ಮೂರು ಅಗ್ನಿಗಳನ್ನು ಇಟ್ಕೊಂಡು ಎರಡು ಕಡೆ ತೇಜಸ್ವಿಯಾಗಿ ತೇಜಸ್ಸು ಕೊಡುತ್ತಂತೆ. ಆ ತೇಜಸ್ಸಲ್ಲಿ ಇನ್ನೊಬ್ಬರ ಇಫೆಕ್ಟ್ ನಮ್ಗೆ ಆಗೋದಿಲ್ಲ, ತೇಜಸ್ ಇರೋದ್ರಿಂದ ನಾವೇನೋ ಪಳಪಳ ಅಂತ ಇರ್ತೀವಿ ಅಂತ ಅರ್ಥ ಅಲ್ಲ. ಈ ಅಗ್ನಿಗಳನ್ನ ಚಿಂತನೆ ಮಾಡಿಕೆ ನಚಿಕೇತ ಹೋದಾಗ ಅಗ್ನಿಯೇ ಬಂತು ಅಂತ ಹೇಳ್ದ. ಪಂಚ ಅಗ್ನಿ ಬಂತು, ಬ್ರಾಹ್ಮಣರು ಬಂದ್ರೆ ಅಯ್ಯೋ ಪಂಚ ಅಗ್ನಿ ರೂಪ ಅಗ್ನಿಯೇ ಬಂದ್ರು, ಐದು ಅಗ್ನಿಗಳನ್ನ ಉಪಾಸನೆ ಮಾಡೋನು, ಐದು ಅಗ್ನಿ ಸ್ವರೂಪನಾಗಿ ಬಂದವನು ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಬ್ರಾಹ್ಮಣರಿಗೆ ಇದು ಎರಡು ಅಗ್ನಿಗಳನ್ನು ಹೇಳಿದ್ದಾರೆ, ಇದು ಅವರನ್ನ ರಕ್ಷಣೆ ಮಾಡತ್ತೆ, ಎರಡು ಕಡೆಯನ್ನು ಇದ್ದು ಇದು ರಕ್ಷಣೆ ಮಾಡತ್ತೆ ಅಂತ ಹೇಳಿ ತೇಜಸ್ಸು ಮತ್ತು ದೀಪ್ತ, ದೀಪ್ತತ್ವವನ್ನ ಪ್ರಕಾಶತ್ವವನ್ನ ಕೊಡತ್ತಾ ಹೌದು. ತೇಜಸ್ಸು ಅಂದ್ರೂ ದೀಪ್ತ ಒಂದೇ, ಆ ಪ್ರಕಾಶ ಸ್ವರೂಪ ಅದನ್ನ ಇಫೆಕ್ಟ್ ಕೊಡತ್ತ ಅಂತ ಇದು ಎರಡು ಹೇಳ್ತಾರೆ. ಸೊ ಇದು ಎಲ್ಲ ಹೇಳ್ಬಿಟ್ಟು ಇದು ಏನ್ ಮಾಡತ್ತೆ ಇನ್ನು ಹೇಳತ್ತಂದ್ರೆ ಬಲವನ್ನ ಕೊಡತ್ತ, ಬಲಪ್ರಾಪ್ತಿಯನ್ನ ಕೊಡತ್ತೆ. ಈ ಎರಡು ಅಗ್ನಿಗಳು ಬಲಪ್ರಾಪ್ತಿಯನ್ನ ಕೊಡತ್ತ ಮತ್ತು ನಮ್ಗೇನು ಒಂದು ನಮ್ಮ ಕಾಂತಿ ಅಂದ್ರೆ ಕಾಂತಿ ಪ್ರಭೆಯನ್ನ ಕೊಡುತ್ತೆ, ಜ್ಞಾನದ ಪ್ರಭೆ ಮುಖದಲ್ಲಿ ಜ್ಞಾನದ ಪ್ರಭೆಯನ್ನ ಒಳಗೆ ಒಳಗೆ ಇರುವಂತಹ ಆ ಪ್ರಭೆಯನ್ನ ನಮ್ಮ ಎಲ್ಲಿ ಇರುವಂತದನ್ನ ವ್ಯಕ್ತ ಮಾಡತ್ತ ಅಂತ ಈ ಅಗ್ನಿಗಳನ್ನ ಹೇಳ್ತಾರೆ. ಇದೆಲ್ಲ ಹೇಳಿದ ಮೇಲೆ ಇವಾಗ ಏನ್ ಹೇಳ್ತಾರ, ಈ ಹೋಮ ಎಲ್ಲ ಆದ ಮೇಲೆ ಏನಾಗತ್ತಂದ್ರೆ ದಿನಾಗ್ಲೂ ನಾವು ನೋಡುವಂತ ದೃಶ್ಯವೇ ಇದು. ಸಾಯಂಕಾಲ ಅಷ್ಟಮನ ಆಗುವಾಗ ಸೂರ್ಯ ಕೆಂಪಾಗ್ತಾನ ಅಂತ ಹೇಳ್ತಾರೆ. ಸರಿ, ಕೆಂಪು ಇದು ವಿ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಸೈಂಟಿಫಿಕ್ಲಿ. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಗ್ನಿಯಲ್ಲಿ ಅವನು ಪ್ರವೇಶ ಮಾಡ್ತಾನ ಅಂತ ಹೇಳ್ತಾರೆ. ಸರಿ, ಸೂರ್ಯನಕ್ಕಿಂತ ಅಗ್ನಿ ತುಂಬಾ ಕೆಳಗೆ ಇರುವಂತ ಸ್ಥಾನ ಅಲ್ಲ ಅಂತ ನಮ್ಗೆ ಡೌಟ್ ಅವಾಗ ಬರುತ್ತೆ. ಅಲ್ಲಿ ಹೇಳೋ ಇಲ್ಲಿ ಹೇಳೋವಾಗ ಸೂರ್ಯ ಅಗ್ನಿಯಲ್ಲಿ ಎಂಟರ್ ಮಾಡ್ತಾನಂದ್ರೆ ಈ ಒಂದು 15ನೇ ಕಕ್ಷದಲ್ಲಿ ಇರುವಂತ ಅಗ್ನಿ ಅಂತ ಯಾಕೆ ತಗೊಳ್ತೀರಾ? ಇಲ್ಲಿ ನಾವು ಹೇಳ್ತಾ ಇರೋದು ತಪ ಅಗ್ನಿ, ಪಾಂಚಜನ್ಯ ಅಗ್ನಿ. ಈ ಅಗ್ನಿದೇವನಲ್ಲಿ ಸೂರ್ಯ ಹೋಗಿ ಅಸ್ತಮನ ಕಾಲದಲ್ಲಿ ಹೋಗಿ ಅಲ್ಲಿ ಹೋಗಿ ಅವನು ಆಶ್ರಯವನ್ನ ತಕೊಳ್ತಾನ ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳ್ತೀವಿ, ಇದು ಚಿಂತನೆಯನ್ನು ನಮ್ಮಲ್ಲಿ ಇದೆ. ಅಸ್ತಮನ ಆದಾಗ ಆ ಒಂದು ಬೆಳಕು ಬಂದು ವಾಯುದೇವರ ಭಿಕ್ಷಾಟನ ಪ್ರಕರಣ ಅಂತ ಬರುತ್ತೆ. ಇದನ್ನ ತಿಳ್ಕೊಳ್ಳೋದು ಎಲ್ಲ ವಾಯುದೇವ ಸಂವರ್ಗ ವಿದ್ಯೆ ಅಂತ ತಿಳ್ಕೊಳ್ತಿಲ್ಲ, ಅದನ್ನೇ ಇಲ್ಲಿ ಇಲ್ಲಿ ತರ್ತಾರೆ. ಅದಕ್ಕೆ ಇದಕ್ಕೆ ನೀವು ಕನೆಕ್ಷನ್ ನೋಡಬಹುದು. ಸೊ ಅವನು ಅದೊಳಗೆ ಹೋಗ್ತಾನಂತ ನಾವು ಯಾಕೆ ಚಿಂತನೆ ಮಾಡ್ತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ ಆ ಒಂದು ಪ್ರಕಾಶ ಎಲ್ಲ ಸೂರ್ಯ ತಿರ್ಗಾ ತಕ್ಕೊಳ್ಳೋವಾಗ ಆ ಒಂದು ಮುಖ್ಯಪ್ರಾಣರಲ್ಲಿ ಅವನು ಲಯವನ್ನ ಹೊಂದುತ್ತಾನೆ. ಮುಖ್ಯಪ್ರಾಣ ವಾಯುದೇವ ನಾರಾಯಣನಲ್ಲಿ ಲಯ ಹೊಂದುತ್ತಾರೆ, ವಿರಾಟ ರೂಪನಾದಂತ ನಾರಾಯಣನಲ್ಲಿ ಲಯ ಲಯ ಹೊಂದ ಹಾಗೆ ಚಿಂತನೆ ಮಾಡ್ತೀವಲ್ಲ. ಆವಾಗ ಅದು ಕತ್ತ ಬೆಳಕು ಬೆಳಕು ನಂದಿದಾಗ ಇಟ್ ಬಿಕಮ್ಸ್ ಡಾರ್ಕ್, ಡಾರ್ಕ್ನೆಸ್ ನೈಟ್ ಡಾರ್ಕ್. ಇದು ಬಂದು ದೇವರೇ ಆ ಒಂದು ದೈತ್ಯರಿಗೆ ಇಟ್ಟಿರುವಂತ ಕಾಲ. ಹಾಗೆ ಬೆಳಕಿನ ಕಾಲ ದೇವತೆಗಳು ಇಟ್ಟಿದ್ದಾನೋ, ದೈತ್ಯರು ಸಾಧನೆ ಮಾಡ್ಲಕ್ಕೆ ದೈತ್ಯರಿಗೇನೋ ಈಕ್ವಲ್ ಇದ್ಕೊಳ್ಳಕ್ಕೆ ಅವರನ್ನ ಇಟ್ಟಿದ್ದಾನೆ. ಸೊ ನಮ್ಮಂತವರು ವಿ ಬಿಕಮ್ ವೆರಿ ಹೆಲ್ಪ್ಲೆಸ್ ಅಂಡ್ ಅನ್ಪ್ರೊಟೆಕ್ಟೆಡ್. ಅದಕ್ಕೆ ಇವರಲ್ಲಿ ಈ ಒಂದು ಅಗ್ನಿಯಲ್ಲಿ ಮತ್ತು ಅಗ್ನಿ ಸೂರ್ಯ ಅಗ್ನಿಯಲ್ಲಿ ಈ ಪಾಂಚಜನ್ಯ ಎಂಬ ಅಗ್ನಿಯಲ್ಲಿ ಅವನು ಹೋಗಿದ್ದಾನೆ, ಅವನೇ ಆಶ್ರಯ ಅಂತ ಅದು ತಿಳ್ಕೊಳ್ಳೋದು. ತಿಳ್ಕೊಂಡಾಗ ನಮಗೆ ಆ ಒಂದು ರಕ್ಷಣೆ ಒಂದು ಸಿಕ್ಕತ್ತ ಅಂತ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಇವರ ಮಕ್ಕಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದು ನಾವು ಕಂಟಿನ್ಯೂ ಮಾಡೋಣ ಅಂಬಲ್ಲಿ. ಕೃಷ್ಣಾರ್ಪಣಮಸ್ತು.